ஸ்ரீகுருப்போ நம. ஹரி ஓம். வால்யூம் பட கம்மி அதான் வால்யூம் அதான் லட்சணம் இது வால்யூம் கம்மி சிதானந்தவிக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாமக்ரஹணாதேவா நிரஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்திரபந்திதம் ஸ்வாந்தஸ்தானந்தசய்யாய பூர்ணஜானரசரணசே உத்துங்கவாக்தரங்காய மத்வதுக்தப்தயே நம. குருமகிலகுணஜம் சத்குணைகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவக்ஷாய நமதாம் காமதேனவே. நீலாகராட்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதாம் கஷ்டஹர்த்ருன்னஹ வித்யாமான்யான் முனீன்னுமஹ. வாதிராஜ பதத்வந்த்வ வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தய. சத்யம் சத்யம் புனசத்யம் விஷ்ணுதீர்த்த பிரசாரத சர்வே காமா பவந்தேவ சபதோ பிம்ப சந்நிதௌ சிந்தாமணிம் சபக்தானாம் கல்பவ்ருக்ஷம் ச காமதம். ஸ்வாமினம் துவாம் ரகுப்ரேமதீர்த்தம் வந்தேக்யபீஷ்டதம். அஜானதிமிரச்சேதம் புத்திசம்பத்பிரதாயகம் விஜான விமலம் சாந்தம் விஜயாக்ஷகுரும் பஜே ஸ்ரீகுருப்யோ நம. ஹரி ஓம். ஹிந்தி லைட் வந்தாங்க லைட் சந்நியாசம் கர்மணாம் கிருஷ்ண புனர் யோகம் சம்சசி யச்சரேய ஏதயோரேகம் தனமே ப்ரூஹி சுனிச்சிதம். ஹே கிருஷ்ண, கர்ம சந்நியாசவன்னு ஹேளத்திய, கர்ம யோகவன்னு ஹேளத்திய, எருடு பேரே பேரே அந்தாக ஒன்னு ஹேளபேரு, எருடன்னு ஹேக் மாட்லிக்காகுத்தே, எருடு விருத்தவாதவுகளாகரே, அதக்கே அதரல்லி ஒன்னு நிச்சயவாகி நனகே ஹேளு. அவாக ಹೇಳ್ತಾ ಇದ್ದಾರೆ ಭಗವಂತ, ಹೇಳುತ್ತಾನೆ
ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರೌ ಉಭೌ ತಯೋಸ್ತು ಕರ್ಮಸನ್ಯಾಸಾತ್ ಕರ್ಮಯೋಗಃ ವಿಶಿಷ್ಯತೆ. ಇಲ್ಲಿ ಕರ್ಮ ಸನ್ಯಾಸ ಅಂದರೆ ಏನು? ಅದಕ್ಕಂದ್ರೂ ಕರ್ಮ ಸನ್ಯಾಸ ಅಂದರೆ ಕಾಮಾದಿ ವರ್ಜನ ಕರ್ಮಾನುಷ್ಠಾನಾರ್ಥಕೌ, ಕಾಮಾದಿಗಳನ್ನು ಪೂರ್ಣವಾಗಿ ಬಿಡೋದು ಅಂತ ಒಂದು. ಇನ್ನೊಂದು ಭಗವತ್ ಪ್ರೀತ್ಯರ್ಥವಾಗಿ ಕರ್ಮಾನುಷ್ಠಾನ ಮಾಡೋದು. ಅದಕ್ಕೆ ಹೇಳ್ತಾ ಇದ್ದಾರೆ ಸನ್ಯಾಸ ಕರ್ಮಾದಿ ಕಾಮಾದಿ ವರ್ಜನ ರೂಪ, ಕರ್ಮಯೋಗ ಭಗವದರ್ಪಣ ಬುದ್ಧ್ಯಾ ಕರ್ಮಾನುಷ್ಠಾನ ರೂಪಶ್ಚ ಉಭೌ ಸಮುಚಿತೌ ಸಂತೌ ನಿಶ್ರೇಯಸಕರೌ. ಎರಡೂ ಕೂಡ ಒಳ್ಳೆ ಅನುಗ್ರಹವನ್ನು ಅಂದರೆ ನಮಗೆ ಬೇಕಾಗಿದ್ದನ್ನು ಕೊಡತಕ್ಕಂಥದ್ದೇ. ಕರ್ಮ ಸನ್ಯಾಸವೂ ಅಷ್ಟೆ, ಕರ್ಮ ಯೋಗವೂ ಅಷ್ಟೆ, ಎರಡು. ಹಾಗಾದರೆ ಎರಡೂ ಒಳ್ಳೆಯದು ಅಂತಾದರೆ ಅದರಲ್ಲಿ ಒಂದನ್ನು ಹೇಳಿ. ಎರಡೂ ಒಳ್ಳೆಯದು ಅಂತಾದರೆ ಎರಡೂ ಮಾಡಲು ಒಂದು ಮಾಡಲು, ಆವಾಗ ಕೃಷ್ಣ ಹೇಳ್ತಾನೆ ಕರ್ಮ ಸನ್ಯಾಸಾತ್ ಕರ್ಮಯೋಗ ವಿಶಿಷ್ಯತೆ. ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠ. ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಏನರ್ಥ, ಕಾಮ ಕ್ರೋಧ ದ್ವೇಷಾದಿ ವರ್ಜನ ರೂಪ ಸನ್ಯಾಸ. ಕಾಮ ಕ್ರೋಧ ಎಲ್ಲ ಬಿಡು, ಇದನ್ನು ಸನ್ಯಾಸ. ಭಗವದರ್ಪಣ ಬುದ್ಧ ಕರ್ಮಾನುಷ್ಠಾನ ರೂಪ ಯ ಕರ್ಮಯೋಗ, ಭಗವಂತನ ಅರ್ಪಣ ಬುದ್ಧಿಯಿಂದ ಏನು ಕರ್ಮಾನುಷ್ಠಾನ ಮಾಡುವ ಕರ್ಮಯೋಗವಿದೆ ಅದು ಶ್ರೇಷ್ಠ. ಈಗ ನಮ್ಮವರೆಗೂ ಬರಬೇಕು, ಕೇವಲ ಮಾತಿನಲ್ಲೇ ಹಾರಿ ಹೋಗಬಾರದು. ಇವರು ದೊಡ್ಡ ದೊಡ್ಡ ಬಾಂಬ್ ಥರ ಶಬ್ದಗಳು ಹಾಕಿ ಹೇಳಿಬಿಟ್ರೆ ಹೌದಂತಪ್ಪ ಅಂತ ನಾವು ಮುಂದಕ್ಕೆ ಹೋಗ್ಬಿಡ್ತೀವಿ. ನಮ್ಮವರೆಗೂ ಬರಬೇಕಾದರೆ ನಮ್ಮವರೆಗೂ ಬರಬೇಕಾದರೆ ಏನಿದೆ ಅಂತ ನೋಡೋಣ. ಈ ಕರ್ಮ ಸನ್ಯಾಸ ಅಂದರೆ ಕಾಮಕ್ರೋಧಾದಿಗಳನ್ನು ಬಿಡೋದು, ಕಾಮಕ್ರೋಧಾದಿಗಳ ತ್ಯಾಗ ಮಾಡೋದು. ಬಯಕೆ ಬರ್ತಾ ಇದೆ ಅದನ್ನು ಬಿಡೋದು, ಬಯಕೆ ಬರುತ್ತೆ. ಬಯಕೆ ಇಲ್ಲದೆ ಕ್ಷಣ ಯಾವುದು? ಯಾವಾಗೂ ಯಾವುದೋ ಒಂದು ಬಯಕೆ ಬಯಕೆ ಬಯಕೆ, ಆ ಬರೋದು ಬಿಡೋದು ಬರೋದು ಬಿಡೋದು ಆಗ್ತಾ ಇದೆ. ಅದಕ್ಕಂದ್ರೂ ಇದಕ್ಕೊಂದು ಸಣ್ಣ ದೃಷ್ಟ ಅಂತ ಕೊಟ್ಟರೆ ಸರಿಯಾಗಿ ತಲೆಗೆ ಹೋಗುತ್ತೆ ಅಂತ ನನಗನ್ನಿಸುತ್ತೆ. ಮನಸ್ಸನ್ನು ನಿಗ್ರಹ ಮಾಡೋದು ಒಂದು. ಮನಸ್ಸನ್ನು ಹೇಗೆ ನಿಗ್ರಹ ಮಾಡ್ತೀರಾ? ಮನಸ್ಸನ್ನು ಹೇಗೆ ನಿಗ್ರಹ ಮಾಡ್ತೀರಾ ಅಂದರೆ ನನಗಿದು ಬೇಡ, ಇದರಿಂದ ನನಗೆ ಅನರ್ಥ ಆಗ್ತದೆ, ಆದ್ದರಿಂದ ಇದು ಬೇಡ ಇದು ಬೇಡ ಇದು ಬೇಡ ಅಂತ ಬಿಡೋದು. ಇದರಿಂದ ಅನರ್ಥ ಆಗುತ್ತೆ, ಆದ್ದರಿಂದ ಬೇಡ ಆದ್ದರಿಂದ ಬೇಡ. ಆದರೆ ಮನಸ್ಸು ಕೇಳಲ್ಲ. ಸನ್ಯಾಸವೇನೋ ಅಂದರೆ ಬಿಡ್ತಾ ಇದ್ದೀವಿ, ಕಾಮವನ್ನು ಬಿಡ್ತಾ ಇದ್ದೀವಿ, ಕ್ರೋಧವನ್ನು ಬಿಡ್ತಾ ಇದ್ದೀವಿ, ಎಲ್ಲ ಬಿಡ್ತಾ ಇದ್ದೀವಿ. ಆದರೆ ಕಾಮ ಬಿಡುವುದು ಅಂದರೆ ಪದಾರ್ಥತ್ಯಾಗವ, ಪದಾರ್ಥತ್ಯಾಗ ಮಾಡಿದರೂ ಮನಸ್ಸು ಅಲ್ಲೇ ಹೋಗಿ ಕೂಡ. ಅದಕ್ಕೆ ಕಾಮಾದಿಗಳನ್ನು ಬಿಡುವುದು ಒಂದು ಸನ್ಯಾಸ, ಅದು ಒಳ್ಳೆಯದೇ. ಆದರೆ ಭಗವಂತನ ಪ್ರೀತ್ಯರ್ಥವಾಗಿ ಕರ್ಮಾನುಷ್ಠಾನ ಮಾಡೋದೇನಿದೆ. ಅವಾಗಂದ್ರು ಈ ಸನ್ಯಾಸ ಅಂದಿರಲ್ಲ, ಈ ಸನ್ಯಾಸ ಅಂದರೆ ಕರ್ಮವನ್ನೇ ಬಿಟ್ಟು ಬಿಡುವ ಸನ್ಯಾಸವು ಅಂದರೆ ಆ ಸನ್ಯಾಸವು ಕರ್ಮದಿಂದಲೇ ಕೂಡಿಕೊಂಡಿರುತ್ತೆ. ಮಾನಸಿಕ ಕರ್ಮ ಶಾರೀರಿಕ ಕರ್ಮದಿಂದಲೇ ಕೂಡಿಕೊಂಡಿರುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ಸನ್ಯಾಸಿ, ಸನ್ಯಾಸಿ ಅಂದರೆ ಯಾರು? ಇಲ್ಲಿ ಕೃಷ್ಣನ ದೃಷ್ಟಿ ಎಲ್ಲಿದೆ ಎಂಬುದನ್ನು ನಾವು ತಿಳ್ಕೊಂಡ್ಬಿಟ್ರೆ ಮಿಕ್ಕದೆಲ್ಲ ಸುಲಭವಾಗಿ ಅರ್ಥ ಆಗ್ತಾ ಇಡೀ ಅಧ್ಯಾಯ ಅರ್ಥ ಆಗಿಬಿಡುತ್ತೆ. ಮನಸ್ಸಿದೆ ಪದಾರ್ಥಗಳ ಮೇಲೆ, ಅದರಿಂದ ಬರುವ ಸುಖದ ಮೇಲೆ ಹೋಗ್ತಾ ಇರುತ್ತೆ. ಕೋತಿ ಇದೆ, ಅದರ ಕಣ್ಣು ಯಾವಾಗೂ ಹಣ್ಣಿನ ಮೇಲೆ, ಹಣ್ಣು ಹಂಪಲು ಅದರ ಮೇಲೆ ತಿನ್ನಬೇಕು ಅಂತ. ಅದನ್ನು ಏ ಇಲ್ಲಿ ಕೊಡು, ಇಲ್ಲಿ ಹೋಗಬೇಡ ಅಂತ ಕೂಡಿಸಿದರೂ ಕೂಡ ಅದರ ಕಣ್ಣೆಲ್ಲಿರುತ್ತೆ, ಹಣ್ಣಿನ ಮೇಲೆ ಕೂತಿರುತ್ತೆ. ಹೌದಾ? ಸರಿ, ಅದಕ್ಕೆ ಗೀತಾ ತೆಗೆದು ಉಪದೇಶ ಕೊಡಲಿಕ್ಕೆ ಶುರು ಮಾಡಿದೆ. ನೀನು ಹೋಗ್ಬೇಡ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಅದು ಕೇಳ್ತಾ ಇದೆ. ನೋಟ ಮಾತ್ರ ಅಲ್ಲೇ ಕೂತಿದೆ, ನೋಟ ಮಾತ್ರ ಅಲ್ಲೇ ಇದೆ. ಅದಕ್ಕೆ ನೋಡಿದ್ರು, ಇದು ಆ ಹಣ್ಣಿನ ಕಡೆ ಹೋಗಲೇಬಾರದು ಅಂದರೆ ಏನು ಮಾಡಬೇಕು? ಅದಕ್ಕಂದ್ರು ಅಲ್ಲಿರೋದು ಒಂದು ಅರ್ಧವೋ ಹಣ್ಣು, ಒಂದು ಹಣ್ಣು ಅರ್ಧ ಹಣ್ಣು ಇದೆ. ಅದೇ ನಾವು ಒಂದು 10 ಗೊನೆ ಹಣ್ಣು ತಂದು ಹಾಕಿದರೆ, 10 ಗೊನೆ ಹಣ್ಣು ತಂದು ಹಾಕಿದರೆ ಅದರ ಕಡೆ ನೋಡಲ್ಲ, ಇಲ್ಲಿ ಹಾರಿ ಬರುತ್ತೆ, ನೋಡುತ್ತೆ ಎಲ್ಲಿ ಸುಖ ಜಾಸ್ತಿ ಅಂತ. ಅದು ನೋಡುತ್ತೆ ಇಲ್ಲೇ ಜಾಸ್ತಿ ಅಂದಾಗ ಆ ಕಡೆ ಮುಖವೂ ಹಾಕದೆ ಇಲ್ಲೇ ಇರುತ್ತೆ. ಇದೆ ಇಂದ್ರಿಯ ನಿಗ್ರಹ. ಅಂದರೆ ಇಂದ್ರಿಯಗಳಿಗೆ ಸದಾ ಸುಖ ಬೇಕು. ನಿಮ್ಮಿಷ್ಟ, ನಮ್ಗೆ ಗೊತ್ತಿಲ್ಲರಿ ಎಲ್ಲಿಂದ ಸಂಪಾದನೆ ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ. ನಮಗೆ ಹಾಕಬೇಕಾಗಿದ್ದೆ ಇದು ಮನೆಯಲ್ಲಿ ಮಾಂಸ. ಹೌದೌದು, ನಾನೆಲ್ಲಿಂದ ತರಲಿ ಅಂತ ಇವರು ಉತ್ತರ. ಅದಕ್ಕಂದ್ರು ಎಲ್ಲಿಂದ ತರ್ತೀರೋ ನಮ್ಗೆ ಗೊತ್ತಿಲ್ಲ, ನಿಮ್ಮ ಮೇಲೆ ನಾವು ಡಿಪೆಂಡೆಂಟ್, ಆದ್ದರಿಂದ ನೀವು ಎಲ್ಲಿ ಬೇಕಾದ್ರೂ ತಂದು ಹಾಕ್ರಿ, ಉಣ್ಲಿಕ್ಕೆ ಸಿದ್ಧ. ಈ ಚಕಮಕಿ ಬರ್ತಾ ಇರುತ್ತಲ್ಲ, ಅದಕ್ಕಂದ್ರು ಈ ಮನಸ್ಸು ಕೋತಿ ಅಂತೇನೆ, ಮನಸ್ಸು ಕೋತಿ ಅಂತೇನೆ. ಅದಕ್ಕೆ ಜನ್ಮ ಜನ್ಮಗಳಿಂದ ಅಭ್ಯಾಸ ಆಗಿದೆ, ಜನ್ಮ ಜನ್ಮಾಂತರದಿಂದ ಅಭ್ಯಾಸ ಆಗಿಬಿಟ್ಟಿದೆ. ಏನು? ಸುಖ ಪಡೋದು. ಸುಖ ಬೇಕೇ ಬೇಕು ಇಂದ್ರಿಯಗಳಿಗೆ, ಇಲ್ಲದಿದ್ದರೆ ಸುಮ್ಮನೆ ಇರಲ್ಲ. ಸುಮ್ಮನೆ ಕೂಡಿಸಿದರೆ ಅದು ಕೂತಂತ ಇರುತ್ತೆ, ಹಾರಿ ಹೋಗುತ್ತೆ ಡಬಲ್ ಆಗಿ. ಅದಕ್ಕೆ ಏನು ಮಾಡಿದ್ರು, ಈ ಇಂದ್ರಿಯಗಳಿಂದ ಸಿಗುವ ಸುಖ ಎಷ್ಟು, ಪದಾರ್ಥಗಳಿಂದ ಸಿಗುವ ಸುಖ ಎಷ್ಟು ಅದನ್ನು ನೋಡಿದರು. ನೋಡಿದಾಗ ಚೂರು 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 ಹೆಚ್ಚು ಸಿಗಲ್ಲ. ಪದಾರ್ಥ ಬೇಕಾದ್ರೆ ಜಾಸ್ತಿ ತಿನ್ಬೋದು, ಸುಖ ಸಿಗಲ್ಲ, ಸುಖ ಇರಲ್ಲ. ಅಲ್ಲಿಗೆ ಕಟ್, ದೇವರು ಕಟ್ ಮಾಡಿಬಿಡ್ತಾನೆ, ಒಳಗೆ ಕಟ್ ಮಾಡಿಬಿಡ್ತಾನೆ. ಏನು ಬೇಕಾದರೆ ಆಗಿರಲಿ, ಸುಖ ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವುದೇ ಆಗಿರಲಿ, ಚೂರೇ ಸುಖ. ಅದಾದ ಮೇಲೆ ಕತ್ತರಿಸಿಬಿಡ್ತಾನೆ, ನಿನಗೆಲ್ಲಿ ಸಿಗಲ್ಲ ಅಂಥೇಳಿ. ಪದಾರ್ಥ ಇರ್ಬೋದು, ಏನು ಬೇಕಾದರೂ ಇರ್ಬೋದು, ಫೆಸಿಲಿಟಿ, ಸುಖ ಮಾತ್ರ ಕಟ್ಟಾಗಿರುತ್ತೆ. ಅದಕ್ಕೆ ತುಂತುರು ತುಂತುರು ಸುಖ. ಇದರಿಂದಲೇ ಅಭ್ಯಾಸ ಪಟ್ಟಿದೆ ಈ ಮನಸ್ಸು. ಈ ಮನಸ್ಸು ಸದಾ ಅಲ್ಲಿಗೆ ಹೋಗ್ತಾ ಇದ್ರೆ, ಅಲ್ಲಿಗೆ ಹೋಗದಂತೆ ಮಾಡಬೇಕಾದ್ರೆ ಏನು ಮಾಡಬೇಕು? ಸೇಮ್ ಪ್ರಿನ್ಸಿಪಲ್. ಅದಕ್ಕೆ ಆ ಇಂದ್ರಿಯಗಳಿಂದ ಸಿಗುವ ಸುಖಕ್ಕಿಂತ ಜಾಸ್ತಿ ಸುಖ ಸಿಗುವಂತೆ ಮಾಡಿದರೆ ಅದು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ, ಸುಖ ಎಷ್ಟು ಸಿಗತ್ತೆ ಎಷ್ಟು ಸಿಗತ್ತೆ ಎಷ್ಟು ಸಿಗತ್ತೆ ಅಂತ. ಇಂದ್ರಿಯಗಳಿಂದ ಸಿಗುವ ಸುಖಕ್ಕಿಂತ ಜಾಸ್ತಿ ಸುಖ ಸಿಗುವಂತೆ ನಾವು ಮಾಡಿದರೆ ಅದು ಇಂದ್ರಿಯಗಳ ತಂಟೆಗೆ ಹೋಗಲ್ಲ, ತನ್ನ ಪಾಡಿಗೆ ತಾನು ಕೂತು ಸುಖ ಪಡ್ತಾ ಇರುತ್ತೆ. ಅದು ಸುಖ ಕೊಟ್ಟರೆ ಸಾಕು, ನಿನ್ನಿಷ್ಟ ಯಾವ್ದು ಕೊಡ್ತೀಯೋ ಕೊಡು. ಅದರಲ್ಲೂ ನೋಡುತ್ತೆ ಎರಡೂ ಈಕ್ವಲ್ ಆಗಿದ್ರೆ ಅದು ತಗೊಳ್ಳ ಇದು ತಗೊಳ್ಳ, ಇದೇ ಜಾಸ್ತಿ ಆಗಿದ್ರೆ ಇಲ್ಲೇ ಬಂದ್ಬಿಡುತ್ತೆ. ನಾರ್ಮಲ್ ಅಲ್ಲ ಅಲ್ಲ ಅಂತೀರ. ಊಟ ಅದೇನೋ ಹಾಕಿದ್ರು, ಇದ್ದದ್ದರಲ್ಲೇ ಯಾವುದು ಸುಖ ಕೊಡುತ್ತೋ ಬಾಯಲ್ಲಿ ಹೋಗ್ತಾ ಇದೆ. ಇರೋದೇ ಒಂದು ಚಟ್ನಿ ಪಲ್ಯ ಕೋಸಂಬರಿ ಹುಳಿ ಅಂತ ಬಂದಿತ್ತು ಅದರೊಳಗೆ ಅಷ್ಟಷ್ಟೇ. ಆದರೆ ಅಂದರೆ ಅವತ್ತು ಬಿದ್ದದ್ದು ಐಟಮ್ ನಮಗಷ್ಟಷ್ಟೇ. ಇದ್ದಿದ್ರೊಳಗೆ ಯಾವುದು ಸುಖವೋ ಅದನ್ನು, ಅಷ್ಟರೊಳಗೆ ನಮಗಿಷ್ಟವಾದ ಸ್ವೀಟು ಬಂತು. ಅವಾಗ ಎಲ್ಲ ಬದಿಗೊತ್ತಿ ಅದನ್ನು ಆಹ್ವಾನ ಕೊಡ್ತೀರಿ. ಹೌದಾ? ಯಾಕೆ? ಈ ಮನಸ್ಸಿಗೆ ಸುಖದ ಕಡೆ ಆಸೆ. ಅದಕ್ಕೆ ನೋಡಿದ್ರು ಈ ಇಂದ್ರಿಯಗಳಿಂದ ಸಿಗುವ ಸುಖಕ್ಕಿಂತ ಜಾಸ್ತಿ ಸುಖ ಸಿಕ್ಕರೇನೆ ಈ ಮನಸ್ಸು ಅಲ್ಲಿ ಹೋಗದೇ ಇರಲಿ ಸಾಧ್ಯ. ಎಸ್,
ವಿಶೇಷ
ಸುಖಗಳು ಅಲ್ಲ, ನಾನು ಬರ್ತೀನಿ, ಎಕ್ಸಾಂಪಲ್ ಕಂಪ್ಲೀಟ್ ಆಗಿಲ್ಲ. ವಿಷಯ ಸುಖಗಳು ಸುಖ ವಿಷಯಗಳು ಸುಖ ಕೊಡ್ತಾ ಇವೆ. ಇದು ಅಭ್ಯಾಸ ಬಿದ್ದಿದೆ. ಈಗೇನು ವಿಷಯಗಳು ಸುಖ ಕೊಡತಾ ಇದ್ದರೂ ಅಲ್ಲಿಗೆ ಮನಸ್ಸು ಹೋಗಬಾರ್ದು. ಹಾಗೆ ಮಾಡೋದು ಹೇಗೆ? ಅದಕ್ಕೆ ನೋಡಿದ್ರು ವಿಷಯ ಪದಾರ್ಥಗಳಿಂದ ಏನು ಸುಖ ಬರ್ತಾ ಇದೆ ಅದಕ್ಕಿಂತ ಜಾಸ್ತಿ ಸುಖ ಮನಸ್ಸಿಗೆ ಒಂದು ಕಡೆ ಸಿಗುವಂತೆ ಮಾಡಿದರೆ ಒತ್ತಟ್ಟಿಗಿರುತ್ತೆ. ಅದು ನೋಡಿದ್ರು ವಿಷಯಗಳಿಂದ ಅಂದರೆ ಇಂದ್ರಿಯಗಳಿಂದ ಬರುವ ಸುಖಕ್ಕಿಂತ ಜಾಸ್ತಿ ಸುಖ ಎಲ್ಲಿ ಬರುತ್ತೆ ಅಂತ ಶಾಸ್ತ್ರವೆಲ್ಲ ಹುಡುಕಿ ನೋಡಿದಾಗ ದೇವರನ್ನು ನೆನೆದಾಗ ಬರುತ್ತೆ. ದೇವರನ್ನು ನೆನೆದಾಗ ಇಂದ್ರಿಯಗಳಿಂದ ಬರುವ ಸುಖಕ್ಕಿಂತ ಜಾಸ್ತಿ ಸುಖ ಬರುತ್ತೆ, ಜಾಸ್ತಿ ಸುಖ ಬರುತ್ತೆ. ಅದನ್ನ ನೋಡಿದ್ರು. ಹೌದಾ? ಅವ ನಾವೊಂದು ನೀವು ಹೇಳಿದ್ದು ಕರೆಕ್ಟ್ ಇರ್ಬೋದು, ಆದರೆ ಕರೆಕ್ಟ್ ಅಲ್ಲ. ಯಾಕೆ? ನಾವು ನಿತ್ಯವೂ ಜಪಗಳು ಮಾಡಿ ಮಾಡಿ ದೇವರು ನೆಂದು 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 ನೋಡ್ತಾ ಇದ್ವಿ. ಎಲ್ಲೂ ಕೂಡ ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೀನಿ, ಊಟದಲ್ಲಿ ಬರುವ ಸುಖ ಜಪದಲ್ಲಿ ಬಂತ ನಿಮಗೆ? ಸುಮ್ಮನೆ ಮೇಲ್ನೋಟಕ್ಕೆ ಒಳಗಿಂದ ಹೇಳ್ಬೇಕು. ಪೂಜೆಯಲ್ಲಿ ಬಂತ, ಪಾರಾಯಣದಲ್ಲಿ ಬಂತ, ಊಟದಲ್ಲಿ ಅದ್ಭುತ ಸುಖ ಎಲ್ಲೂ ಬರ್ತಾ ಇಲ್ಲ. ಅಲ್ಲ, ನಾನು ಹೇಳೋದು ಕೇಳಿ. ಸುಖ ಆಗುತ್ತೆ, ಸುಖ ಆಗುತ್ತೆ, ಆನಂದ ಆಗ್ತಾ ಇದೆಯಾ? ಊಟದ ಕಾಲಕ್ಕೆ ಆಗುವಷ್ಟು ಆನಂದ ಜಪದ ಕಾಲಕ್ಕೆ ಆಗ್ತಾ ಇದೆಯಾ? ಆದರೆ ಇಲ್ಲ ಮೇಡಮ್, ಆಗಿದ್ರೆ ಇಲ್ಲ. ಯಾಕೆ? ಅಷ್ಟು ಆನಂದ ಬರುವ ರೀತಿಯಲ್ಲಿ ನಾವು ಜಪ ಮಾಡ್ತಾ ಇಲ್ಲ, ಆನಂದ ಬರುವ ರೀತಿಯಲ್ಲಿ ಜಪ ಮಾಡ್ತಾ ಇಲ್ಲ. ಮೆಕ್ಯಾನಿಕಲ್ ಪ್ರಾಸೆಸ್ ನಡೀತಾ ಇದೆ. ರಾಮ್ 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 ಅಂತ ಹೋಗ್ತಾ ಇರೋದ್ರಿಂದ ಅಲ್ಲಿ ಆನಂದ ಬರಲಿಕ್ಕೆ ಚಾನ್ಸೇ ಇಲ್ಲ. ಹಾ, ಅದೊಂದು ವಿಶೇಷ ಅಡ್ವಾಂಟೇಜ್, ಸುಷುಪ್ತಿ ಹೋಗ್ಬಿಡ್ತೀವಿ ಅಂತ. ಯಾಕೆ? ಆನಂದ ಸಿಗ್ತಾ ಇಲ್ಲ. ಅದಕ್ಕೆ ಇಮ್ಮಿಡಿಯೇಟ್ ಸುಖ ಕೊಡೋದು ಯಾವುದು? ಸುಷುಪ್ತಿ. ಅದಕ್ಕೆ ಪಾರಾಯಣ ಕಾಲಕ್ಕೂ ಜಪ ಕಾಲಕ್ಕೂ ಅಲ್ಲೇ ನಿದ್ದೆಗೆ ಹೋಗ್ಬಿಡ್ತೀವಿ. ಯಾಕೆ? ಮನಸ್ಸಿಗೆ ಗೊತ್ತು ಅಲ್ಲಿ ಸುಖ ಸಿಗಿ ಜಾಸ್ತಿ ಇದೆ, ಸುಮ್ಮನೆ ಒಣ ಯಾಕೆ ಕೊಡ್ಬೇಕು ಇಲ್ಲಿ ಅಂತ ಅಲ್ಲಿಗೆ ಹೋಗ್ತಾ ಇದೆ. ಯಾಕೆ? ಅಲ್ಲಿ ಜಪದ ಕಾಲಕ್ಕೆ ಮನಸ್ಸಿಗೆ ಕೆಲಸ ಕೊಡ್ತಾ ಇಲ್ಲ. ನಾವು ಪಾರಾಯಣ ಕಾಲಕ್ಕೆ ಮನಸ್ಸಿಗೆ ಕೆಲಸ ಕೊಡ್ತಾ ಇಲ್ಲ, ಕೇವಲ ಬಾಯಿಗೆ ಮಾತ್ರ ಕೆಲಸ ಕೊಡ್ತಾ ಇದ್ದೇವೆ. ಅದೇನು ಆ ಸೈಲೆನ್ಸರ್ ಹೊಟ್ಟೋದಂತ ಆಟೋ ಥರ, ಕೆಲವರು ಸೈಲೆನ್ಸರ್ ಇದ್ದಂತ ಆಟೋ ಥರನೇ ಒಟ್ಟಾರೆ ಪಾರಾಯಣ ಪಟ 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 ಶಬ್ದ, ಮನಸ್ಸು ಎಲ್ಲೋ ಹೋಗ್ತಿರ್ತಾ ಇದೆ. ಮನಸ್ಸು ನೋಡುತ್ತೆ ಬಾಯಿಗೆ ಕೆಲಸ, ನನಗೇನು ಕೆಲಸ ಇಲ್ಲ, ನಾನು ಚೂರ ಆಗಿ ಹೋಗಿ ಬರ್ತೀನಿ ಅಂತ. ಎಲ್ಲೋ ಮಾರ್ಕೆಟ್ಗೋ, ಮನಸ್ಸಿಗೆ ಎಲ್ಲೋ ಮನೆಗೋ ಆಫೀಸಿಗೋ ಎಲ್ಲಿಗೋ ಹೋಗಿ ಕೂತಿರುತ್ತೆ, ಬಾಯಿ ಮಾತ್ರ ಹೋಗ್ತಾ ಇರುತ್ತೆ. ಮಧ್ಯದಲ್ಲಿ ಕರೀತಾರೆ, ಚೆನ್ನಾಗಿದ್ದೀರಾ, ಪೂಜೆ ಕೂತಿರ್ತೀರಾ, ಚೆನ್ನಾಗಿದ್ದೀವಿ ಅಂತ ಹೇಳ್ತೀರಲ್ಲ, ಮತ್ತು ಪೂಜೆ ಶುರು. ಎಲ್ಲಿತ್ತು ಪಾನ್ ಮತ್ತು ಪಾನ್ ಭಸ್ಮ? ಯಾಕೆ ಅರ್ಥಸಹಿತ ಪಾರಾಯಣ ಮಾಡುವುದು ನಮ್ಮಲ್ಲಿ ಸಂಪ್ರದಾಯ ಇಲ್ಲ ಅಂತ ಕಾಣುತ್ತೆ. ಚಾಕು ತಪ್ಪಿ ಹೋಗಿದೆ. ಉಪನಯನ ಕಾಲಕ್ಕೆ ಹೇಳ್ಕೊಂಡಿರ್ತಾರೆ ವಾಯುಸ್ತುತಿ, ಹೌದಾ? ಅವಾಗೆ ರಾಯರ ಸ್ತೋತ್ರನೂ ಹೇಳ್ಕೊಟ್ಟಿರ್ತಾರೆ. ಅವ ಆಚಾರ ಹೇಳಿರ್ತಾರೆ, ಮುಂದೆ ನಿಂಗೆ ಅರ್ಥ ಆಗುತ್ತಪ್ಪ. ಆ ಶಬ್ದ ಹಾಗೆ ಬರೆದು, ಮುಂದೆ ನಂಗೆ ಅರ್ಥ ಆಗುತ್ತೆ. ಯಾವಾಗ? ಮುಂದೆ ಮುಂದೆ ಮುಂದೆ. ರಿಟೈರ್ ಆಯಿತು, ಅರ್ಥ ಆಗಲಿಲ್ಲ. ಇನ್ನೇನು ಹೋಗೋ ಕಾಲ ಬಂತು, ಆಗೂ ಅರ್ಥ ಆಗಿಲ್ಲ. ಏನು ಅಂಥ ಕಷ್ಟದ್ದೇನಪ್ಪ ಇಷ್ಟು? ಅಲ್ಲ, ಅಲ್ಲಿ ನೋಡಿ ವಿಶೇಷ, ಚಂದ್ರಿಕಾ ಅಧ್ಯಯನ ಮಾಡಲಿಕ್ಕೆ ಆಚಾರ ಹತ್ರ ಹೋಗ್ತಾರೆ. ವಾಯುಸ್ತುತಿ ಅರ್ಥ ಕಲೀಲಿಕ್ಕೆ ಪ್ರಯತ್ನ ಮಾಡಿದ, ಹೌದಾ? ಯಾಕೆ ಚಂದ್ರಿಕಾ ಗ್ರೇಟ್, ವಾಯುಸ್ತುತಿ ನೋಡ್ರು ಸರಿ ಎಲ್ಲಿಗೋ ಹೋಗ್ತಾ ಇದೆ ಅಲ್ವಾ. ಅಂದರೆ ಇದ್ದದ್ದೆ ಮನಸ್ಸು ಬೇರೆ ಕಡೆ ಹೋಗದೆ ಇರಬೇಕಾದರೆ ಅಲ್ಲಿಗಿಂತ ಜಾಸ್ತಿ ಸುಖ ಮನಸ್ಸಿಗೆ ಎಲ್ಲಿದೋ ತೋರಬೇಕು. ಎಲ್ಲಿದೆ? ದೇವರ ಸ್ಮರಣೆಯಲ್ಲಿದೆ. ಆವಾಗ ಅಂದರು, ನಾವು ಸ್ಮರಣೆ ಮಾಡ್ತೀವಿ ನಮಗೆ ಸುಖ ಬರ್ತಾ ಇಲ್ಲ ಅಂದರೆ, ಆವಾಗಂದ್ರು ಸತತ ಸ್ಮರಣೆ ಮಾಡಬೇಕು. ಅದು ಹೇಗೆ? ಚಿಕ್ಕ ದೃಷ್ಟಾಂತ, ನಾನು ಯಾವಾಗ ಕೊಡೋ ದೃಷ್ಟಾಂತ ಅದು ನನಗೆ ತಲೆಗೆ ಬಂದ. ಯಾವುದು? ತಾಂಬೂಲ. ಒಬ್ಬರು ತಾಂಬೂಲ ತುಂಬ ಹಾಕ್ತಾ ಇದ್ರು, ಡಬ್ಬಿ ಇಟ್ಕೊಂಡು ಅದರಲ್ಲೆಲ್ಲ ಸೆಟಪ್ಪು ಆ ಕುಟ್ಟೋದು ಎಲ್ಲ ಫ್ಯಾಕ್ಟ್ರಿ ಥರ ಮಿನಿ ಫ್ಯಾಕ್ಟ್ರಿ ಥರ ತೊಗೊಂಡು ಹೋಗ್ತಿರ್ತಾರೆ ಕೆಲವರು. ಅವ್ರು ನಾನ್ ಸ್ಟಾಪಲ್ಲಿ ಹಾಕ್ತಾ ಇರ್ತಾರೆ, ಅದೊಂದು ಯಜ್ಞ ಅವರಿಗೆ ಹಾಕ್ತಿರ್ತಾರೆ. ಹೌದು, ತುಂಬ ಜನ ಇರ್ತಾರೆ ಅವರಿಗೆ. ಎಲ್ಲಿ ನೀವು ಹೇಗೆ ಎಲ್ಲಾದರೂ ಒಂದು ಕೋಟಿ ರೂಪಾಯಿ ಕೊಡ್ತಾರೆ ಅಂತ ಟಕ್ ಅಂತ ಹೋಗ್ಬೇಕು ಅನ್ಸುತ್ತೋ, ಅವರಿಗೆ ವೀಳ್ಯದೆಲೆ ಒಳ್ಳೆ ಸಿಕ್ಕರೆ ಅಲ್ಲಿ ಟಕ್ ಅಂತ ಕೈ ಹಾಕ್ಬಿಡ್ತೀವಿ. ಯಾಕೆ? ಒಳ್ಳೆ ಎಲೆ ಇದೆ ಅಂತ. ಮಿಕ್ಕವರು ಅದನ್ನು ಪಕ್ಕದಲ್ಲಿ ಇಟ್ಬಿಡುತ್ತಾರೆ. ಅದರ ಅಭ್ಯಾಸ ಆದವರಿಗೆ ಆ ಎಲೆ ಯಾವುದು ಬೇಕು ಅಂತ ಎಲ್ಲ ಸ್ಟಾಕ್ ಇಟ್ಕೊಂಡಿರ್ತಾರೆ. ಯಾಕೆ? ಹುಚ್ಚ ಸುಖ ಸಿಗ್ತಾ ಇದ್ದವರಿಗೆ. ಯಾರೋ ಕೇಳ್ದ, ಯಾಕ್ರಿ ಈ ಥರ ಅಗೀತಾ ಇರ್ತೀರಿ? ಅವಾಗ ಕೇಳಿದ್ರು, ಆನಂದ ಇದೆ. ಅಯ್ಯೋ ನನಗೆ ಗೊತ್ತಿಲ್ಲ, ನೀನು ಹಾಕಿ ನೋಡು. ಹೇಗ್ರಿ ಹಾಕಬೇಕು ಹೇಳಿದ್ರು ಪ್ರಾಸೆಸ್? ಎಲೆ ಇಡು, ಸುಣ್ಣ ಹಾಕು, ಅದು ಬೇಕಾಗಿದ್ದೆಲ್ಲ ಡಬ್ಬಿಯಲ್ಲಿ ತೋರಿಸಿದ್ರು, ಸೆಟಪ್ ಎಲ್ಲ ಇಟ್ಕೊಟ್ರು. ಹಾಂ, ಇವೆಲ್ಲ ಹಾಕು, ಹಾಕಿ ಅಗಿ, ಮುಂದೆ ಹೋಗಿ ಅಂದರು. ಅಗಿಬೇಕು ಹೋಗಿಬೇಕು ಅಂತ ಹಾಕಿದ. ಹಾಕಿದ ಕೂಡಲೇ ಕರ್ಕಾರ ಎಲೆ ಒಂಥರ ಆಯಿತು, ತಡ್ಕೊಳ್ಳಿಕ್ಕಾಗಿಲ್ಲ, ಹೋಗದು ಬಿಟ್ಟ. ನೆಕ್ಸ್ಟ್ ಟೈಮ್ ಹಾಕ್ಕೊಂಡ, ಮತ್ತು ಹಾಗೆ ಇತ್ತು, ಹೋಗದ. ಎರಡು ಸಲ ಅಗಿತಾನೆ ಹೋಗಿತ್ತಾನೆ, ಅಗಿತಾನೆ ಹೋಗಿತ್ತಾನೆ. ಮತ್ತವ್ರು ಬಂದರು, ಏನಪ್ಪ ಏನಾಯಿತು? ಏ, ನೀವು ಹೇಳಿದಂತೆ ಅಗೀತಾ ಇದ್ದೀನಿ ಹೋಗಿತಾ ಇದ್ದೀನಿ, ಏನು ಸುಖ ಇಲ್ಲ. ಎಷ್ಟು ಸಲ ಆಗಿದೆಯಾ? ಎರಡು ಸಲ. ಕೂಡು ಅಂದರು. ಕೂಡಿಸಿ ಬಾಯಲ್ಲಿ ತಾಂಬೂಲ ಹಾಕಿ ನಾನು ಹೇಳೋ ಪರ್ಯಂತ ಆಗಿ ಎರಡು ಸಲ ಆಗಿಯೋದಲ್ಲ. ಅಲ್ಲ, ಮೊದಲು ಏನು ರುಚಿಯೇ ಇಲ್ಲ. ಮೊದಲಿರಲ್ಲ ಆಗಿ ಹಾಗೆ. ಅಲ್ಲ, ಸುಖವೇ ಬರ್ತಾ ಇಲ್ಲ, ಹೇಗಾಗಿಲಿ? ಸುಖಪಟ್ಟವರು ಪಕ್ಕದಲ್ಲಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಮುಂದೆ ಮುಂದೆ ಸಿಗತ್ತೆ ಅಂತ ಹೇಳಿ ಕನ್ಫರ್ಮ್ ಆಗಿ ಅವ್ರು ಅಗಿತಾ ಇದ್ದಾರೆ. ಹಾ, ಅದಕ್ಕೆ ನೀನಾಗಿ ನಂಬಿಕೆಯಿಂದಾಗಿ ಏನಂತ ಸುಖಪಟ್ಟವರಿದ್ದಾರೆ ನನಗೂ ಸುಖ ಸಿಗುತ್ತೆ ಅಂತ ಅಗಿಲಿಕ್ಕೆ ಶುರು ಮಾಡಿದ. ಒಂದು ಹಂತಕ್ಕೆ ಬರೋಷ್ಟೊತ್ತಿಗೆ ಒಳ್ಳೆ ರಸ ಬಂತು, ಅದರಿಂದ ಏನೋ ಸುಖ ಸಿಗ್ಲಿಕ್ಕೆ ಶುರು ಆಯಿತು. ಇನ್ನೊಂದು ಚೂರು ಕೊಡ್ತೀರಾ ಅಂದ. ಮತ್ತು ತಾನೊಂದು ಡಬ್ಬಿ ಹೊತ್ಕೊಂಡ, ಅವನೊಂದು ಫ್ಯಾಕ್ಟ್ರಿ ಹತ್ಕೊಂಡು ಹೋಗ್ತಾ. ಹೀಗೆ ಅಂಟ್ಕೊಂಬೋದು ಎಲ್ಲ, ಒಬ್ಬರಿಗೊಬ್ಬರು ಅಂಟೋದ ಹಾಗೆ. ಇಲ್ಲಿ ದೃಷ್ಟ ಅಂತ ಬೇರೆ ಏನು? ಭಗವಂತನ ನಾಮ ಎಷ್ಟು ಸಲ ನೀನು ನೆನೀತಾ ಇದ್ದೀಯಪ್ಪ, ಬೆಳಿಗ್ಗೆ ಪಟ್ 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 ಮುಗಿಸ್ಬಿಡ್ತೀವಿ ರೀ, ಆಗೋಗ್ಬಿಡುತ್ತೆ ನಮ್ದು ಅವಾಗ ಬೆಳಿಗ್ಗೆ ಎದ್ದು ಕೂಡಲೆ. ಒಬ್ಬರನ್ನೊಬ್ಬರು ಪರಾಮರ್ಶೆ ಮಾಡ್ಕೊಳ್ಬೇಕಾದ್ರೆ ಏನಂತ ಪರಾಮರ್ಶೆ, ನಿಮ್ದು ಮುಗಿತ ನಿಮ್ದು ಮುಗಿತ, ಏ ನಮ್ದೆಲ್ಲ ಮುಗೀತು ನಮ್ದೆಲ್ಲ ಮುಗೀತು, ಏನು ಮುಗೀತು ಏನಾಯಿತು, ಒಟ್ಟಾರೆ ಕೂತು ಹೇಳೋದು ಮುಗೀತು, ಪಟ ಪಟ ಬಂದದ್ದಾಯಿತು, ಆ ತಮ್ಮಿಗೆ ನೀರು ತಂದದ್ದಾಯಿತು, ಮೈ ಎಲ್ಲ ಗೋಪಿಚಂದ ಹಚ್ಕೊಂಡದ್ದಾಯಿತು, ಎಲ್ಲ ಆದಮೇಲೆ ಈ ತಂಬಿಗೆ ನೀರು ಆ ತಂಬಿಗೆ ಸುರದದ್ದಾಯಿತು, ಬಂದ ಮಂತ್ರ ಪಟ ಪಟ ಹೇಳಿದ್ದಾಯಿತು. ಆದಷ್ಟು ಬೇಗ ಅಲ್ಲಿ ಕಾಫಿ ಕೊಡ್ತಾ ಇದ್ದಾರೆ, ಲೇಟ್ ಆದರೆ ಮತ್ತೆ ಅದು ಕೊಡಲ್ಲ. ಮನೆಯಲ್ಲೂ ಅಷ್ಟೇ, ಮಠದಲ್ಲೂ ಅಷ್ಟೇ, ಟೈಮ್ಗೆ ಸಿದ್ಧ ಇರಬೇಕು, ಇಲ್ಲದ್ರೆ ಕಾಫಿ ಇರಲ್ಲ, ಹಾಲಿರಲ್ಲ, ಇನ್ನೊಂದು ಇರಲ್ಲ, ಅವ್ರವ್ರ ಕೆಲಸಗಳಿರುತ್ತೆ. ಒಟ್ಟಾರೆ ಇದರಲ್ಲಿ ಸಿಕ್ಕಾಕ್ಕೊಂಡು ಎಲ್ಲಿ ಬೇಗ ಮುಗಿಸೋಣ ಅನ್ನೋ ತಾತ್ಪರ್ಯ ಹೊರಟೋಗ್ತಾ ಇರ್ತೀವಿ. ಅದಕ್ಕೆ ಹೇಳಿದರು, ಸತತ ನಾಮಸ್ಮರಣೆ ಯಾರು ಮಾಡುತ್ತಾ ಬರುತ್ತಾರೆ, ಬರೇ ಹೆಸರಲ್ಲ, ನಾಮ ವ್ಯಾಹರಣಂ ವಿಷ್ಣೋಃ ಯತಃ ತದ್ವಿಷಯಾಮತಿ, ದೇವರ ಕುರುತಾದ ನೆನಪಿನ ಪೂರ್ವಕ ದೇವರ ನಾಮಸ್ಮರಣೆ ಸದಾ ಯಾರ ನಾಲಿಗೆಯಲ್ಲಿ ಬರುತ್ತೆ. ದೃಷ್ಟಾಂತ ಯಾರಾದರೂ ನೆನಪಾಗುತ್ತ? ಇನ್ನ ಕರೆಕ್ಟ್ ಇರ್ಬೇಕು ದೃಷ್ಟಾಂತ, ಥಟ್ಟನೆ ಬರ್ಬೇಕು. ಅದಲ್ಲ ಪುರಾಣದಲ್ಲಿ ವಾಲ್ಮೀಕಿ ಮಹರ್ಷಿ ಚೆನ್ನಾಗಿ ಒಳ್ಳೆ ದೃಷ್ಟ. ವಾಲ್ಮೀಕಿ ಮಹರ್ಷಿಗಳಿಗೆ ನಾಮಸ್ಮರಣೆಯ ರುಚಿಯೇ ಗೊತ್ತಿಲ್ಲ. ನಾರದರು ಬಂದರು, ಆ ಮರ ಈ ಮರ ಅಂತ ಹೇಳಿದರು, ರಾಮರಾಮ ಅಂತಲೂ ಉಪದೇಶ ಕೊಟ್ಟಿಲ್ಲ ಅವರಿಗೆ, ಆ ಮರ ಈ ಮರ ಅಂತ ಕೊಟ್ಟಾಗ ಒಂದು ಏನಪ್ಪ ಬೆಳಿಗ್ಗೆ 10 ಸಲ ಅನ್ನು ಅಂತ ಹೇಳಿಲ್ಲ, 100 ಸಲ ಅನ್ನು ಅಂತ ಹೇಳಿಲ್ಲ, ಅಂತ ಇರು ಅಂದರು. ಆತ ಇಡೀ ದಿನ ಇಡೀ ದಿನ ಆಮರ ಇಮರ ಆಮರ ಇಮರ ಆಮದ, ಅದ್ರಾಗ ರಾಮ 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 ಎಂಬುದು ಶುರು ಆಯಿತು. ಆ ಶುರುವಾದಾಗ ಆತನಿಗೆ ಸುಖ ಬರಲಿಲ್ಲ, ಸತತ ಸತತ ಮಾಡಲಿಕ್ಕೆ ಶುರು ಮಾಡಿದಾಗ ಕೆಲವು ದಿನಗಳಿಗೆ ಸುಖ ಬರಲಿಕ್ಕೆ ಶುರುವಾಯಿತು. ಯಾಕೆ, ನಾಮದಲ್ಲಿ ನಾಮ ಉಚ್ಚಾರ ಮಾಡಿದಾಗ ನಾಮ ಸುಖ ಕೊಡಲಿಕ್ಕೆ ಸಿದ್ಧ ಇದ್ರು, ಪಡೀಲಿಕ್ಕೆ ನಮ್ಮ ಪಾಪ ಅಡ್ಡಿ ಇರುತ್ತೆ. ಅದಕ್ಕೆ ನಾಮಸ್ಮರಣೆ ಮಾಡಿ 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 ನಮ್ಮ ಪಾಪ ಕಳಕೊಂಡ ಮೇಲೆ ಆ ಸುಖ ತಾನಾಗಿ, ಹೇಗೆ ಬೋರ್ ಹಾಕ್ತಾರಲ್ಲ ಒಂದು ಪಾಯಿಂಟಲ್ಲಿ ನೀರು ಬಿದ್ದುಕೊಳ್ಳೆ ಒಳ್ಳೆ ಫ್ಲೋ ಹೊಡೆಯುತ್ತೆ, ಆ ಥರ ನಮ್ಮಲ್ಲಿ ವಿಶೇಷವಾದ ಆನಂದ ಉಕ್ಕಿ ಹರಿಯುತ್ತಾ ಬರುತ್ತೆ. ಅಂಥ ಕಾಲಕ್ಕೇನಾಗುತ್ತೆ ಅಂದರೆ ಆ ಮನಸ್ಸಿಗೆ ಆ ಆನಂದದ ಅನುಭವ ಆದ ಕೂಡಲೇ ಅದು ಕಂಪೇರ್ ಮಾಡುತ್ತೆ, ಈ ಸುಖ ಈ ಸುಖ ಹೋಳಿಗೆಯಲ್ಲಿ ಸಿಗ್ತಾ ಇದೆಯಾ, ಹೋಳಿಗೆ ತಿಂದಾಗ ಬರ್ತಾ ಇದೆಯಾ, ಇನ್ಯವಾಗಿ ಬರ್ತಾ ಇದೆ, ಇನ್ಯವಾಗಿ ಬರ್ತಾ ಇದೆ. ನೋಡಿ, ಈ ದೇವರ ನಾಮಸ್ಮರಣೆ ಮಾಡಿ ಆನಂದ ಪಟ್ಟವರು ಸುಮ್ಮನೆ ಕೂಡಲ್ಲ, ಸತತ ಮಾಡ್ತಾ ಇರ್ತಾರಲ್ಲ, ಅವರೇನು ಮಾಡ್ತಾರೆ ಅಂದರೆ ಅಂದರೆ ಏನು ಅಂದರೆ ವಿಷಯ ಭೋಗಗಳನ್ನು ಪಡ್ತಾನೆ ಇರ್ತಾರೆ. ಅವರು ಉಪವಾಸ ಕೂತ್ಕೊಂಡು ದೇವರ ನಾಮಸ್ಮರಣೆ ಮಾಡಲ್ಲ, ಅವರು ವಿಷಯ ಭೋಗಗಳನ್ನು ಪಡ್ತಾನೆ ಅಭ್ಯಾಸ ಆಗಿರುತ್ತೆ. ಸದಾ ದೇವರ ಸ್ಮರಣೆ ಮಾಡೋದು ಅಭ್ಯಾಸ ಆಗಿರುತ್ತೆ ಅವರಿಗೆ. ವಿಷಯ ಭೋಗ ಪಡುವಾಗಲೂ ವಿಷಯ ಭೋಗ ಪಡುವಾಗಲೂ ದೇವರ ಸ್ಮರಣೆ ಬರ್ತಾ ಇದೆ. ಇಲ್ಲಿ ಬನ್ನಿ. ಹೌದಾ? ಅವರು ವಿಷಯ ಭೋಗ ಪಡ್ತಿರ್ತಾರೆ, ಪಡುವಾಗ ಜೊತೆ ಜೊತೆಗೆ ದೇವರ ನೆನಪು ಬರ್ತಾ ಇರುತ್ತೆ. ಹೇಗೆ ಬರ್ತಾ ಇರುತ್ತೆ ಆ ದೇವರ ನೆನಪು ಅಂದರೆ, ಬರೇ ರಾಮ್ 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 ಅಂತ ಬರ್ತಾ ಇರಲ್ಲ. ಆ ಭಗವಂತ ತನಗೆ ಮಾಡುವ ಉಪಕಾರದ ನೆನಪು ಬರ್ತಾ ಇರುತ್ತೆ, ಸದಾ ಬರ್ತಾ ಇರುತ್ತೆ. ಆ ಹೋಳಿಗೆ ತಿಂತಾ ಇರ್ತಾರೆ, ನಾವು ತಿಂತಾ ಇರ್ತೀವಿ, ನಮಗೆ ಆ ಹೋಳಿಗೆ ಶೇಪು ಆ ಸೈಜು ಆ ರುಚಿ ಆ ಬೇಳೆ ಹಾಕಿದ್ದು. ಹೌದಾ? ನಿನ್ನೆ ಹಾಕಿದ ಹೋಳಿಗೆ ನೋಡಿದ ಕೂಡಲೇ ಏನೇ ನೆನಪಾಯ್ತು ಹೇಳಿ ಒಂದ್ಸಲ. ತೆಳ್ಳಗಿತ್ತು, ದೊಡ್ಡದಾಗಿತ್ತು, ಹೌರಾಗಿತ್ತು, ಹಗೂರಾಗಿತ್ತು, ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ಆ ಹೋಳಿಗೆ ನಿಮಗೆ ಸಿಗಲ್ಲ. ಯಾಕೆ? ಅದು ಬಳ್ಳಾರಿ ಹೋಳಿಗೆ, ಬೆಂಗಳೂರಲ್ಲಿ ಸಿಗಲ್ಲ. ಬೆಂಗಳೂರಲ್ಲಿ ಚಪಾತಿ ಥರ ಮಾಡ್ತಾರೆ, ಸಿಹಿ ಚಪಾತಿ ಥರ ಇರುತ್ತಷ್ಟೇ ಒಳಗೆ. ಉಡುಪಿಯಲ್ಲೂ ಸಿಗಲ್ಲ ಈ ಹೋಳಿಗೆ, ಈ ಥರ ಹೋಳಿಗೆ ಸಿಗಲ್ಲ, ಬೇರೆ ಹೋಳಿಗೆ ಸಿಗುತ್ತೆ. ಈ ಥರ ಟೇಸ್ಟ್ ಇರೋ ಹೋಳಿಗೆ ಕೇವಲ ಬಳ್ಳಾರಿ, ಬೇರೆ ಕಡೆ ಇಲ್ಲವೇ ಇಲ್ಲ. ಅಲ್ಲೇ ಎಕ್ಸ್ಪರ್ಟ್ಗಳು ಇವರೆಲ್ಲರೂ ಅಲ್ಲಿಂದ ಹುಡ್ಕೊಂಡು ಬಂದಿದ್ದಾರೆ ಎಲ್ಲರೂ ಕೂಡ. ಹೌದು, ಅದಕ್ಕೆ ಬಳ್ಳಾರಿ ಹೋಳಿಗೆ ಅಂದರೆ ಬಹಳ ಪ್ರಸಿದ್ಧಿ ನೋಡಿ. ಅದರಲ್ಲಿರುವ ಲಕ್ಷಣ ಮಿಕ್ಕ ಹೋಳಿಗೆಯಲ್ಲಿ ಇಲ್ಲ. ಅದು ಸಕ್ಕರೆ ಹೋಳಿಗೆ ಆಗ್ಬೋದು, ಇನ್ನೊಂದು ಹೋಳಿಗೆ ಆಗಿರ್ಬೋದು, ಇಷ್ಟೆಲ್ಲ ನೆನಪು ಒಂದು ಹೋಳಿಗೆ ನೋಡಿದಾಗ ಅಪ್ಪ ಅಂತ ತಿನ್ನೋ ಕಾಲಕ್ಕೆ ಬಂತು. ಮತ್ತು ದೇವರು ನೆನೆದಾಗ, ಆದರೆ ದೇವರನ್ನು ನೆನೆಯುವರು ಹೇಗೆ ನೆನೆಯುತ್ತಾರೆ? ಸ್ವಾಮಿ, ಅಲ್ಲಿ ನೀನೇ ಇರೋದೆ, ಇಲ್ಲಿ ನೀನೇ ಇರೋದೆ. ಈ ಪದಾರ್ಥದಲ್ಲಿದ್ದು ಇಷ್ಟು ರುಚಿ ಇಷ್ಟು ಚೆನ್ನಾಗಿ ಕೊಟ್ಟಿಯಲ್ಲಪ್ಪ, ಆ ದೇವರ ನೆನಪು. ನೀನೆಂಥವ ಜಗತ್ತಿಗೆ ನಾಯಕ, ಅಂಥವ ಈ ಹೋಳಿಗೆಯಲ್ಲಿ, ನಾವು ತಿನ್ನುವ ಹೋಳಿಗೆಯಲ್ಲಿ ನೀನೇ ಇದ್ದು ರುಚಿ ಕೊಟ್ಟು, ನಮಗೆ ಬುದ್ಧಿ ಕೊಟ್ಟು, ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಕೈಯಲ್ಲಿ ನಿಂತ್ಕೊಂಡು ತಿನ್ನಿಸಿ ಸುಖಪಡಿಸ್ತಾ ಇದೆಯಲ್ಲ, ನಾನ್ ಸ್ಟಾಪ್ ಸುಖಪಡಿಸ್ತಾ ಇದೀಯ. ನಿನಗೇನು ಬೇಕಾಗಿಲ್ಲ ಇದರಲ್ಲಿ, ನಮಗಾಗಿ ಎಷ್ಟು ಒದ್ದಾಡ್ತಾ ಇದೆಯೋ. ನಾನೇನು ಪಡಬಲ್ಲೆ ಹರಿಯ, ನಿನಗೆ ಏನೂ ಮಾಡಲಿಕ್ಕಾಗಲ್ಲ. 24 ತಾಸು ನನ್ನ ಸುತ್ತೇ ಇದ್ದು ನನಗೆ ಸುಖ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯಲ್ಲ. ಈ ನೆನಪಿನಲ್ಲಿ ಹೋಗ್ತಾರೆ, ಹೋಳಿಗೆಯೂ ಹೋಗ್ತಾ ಇರುತ್ತೆ, ಹೋಳಿಗೆಯ ರುಚಿಯೂ ಬರ್ತಾ ಇರುತ್ತೆ. ಆ ಭಗವಂತ ಮಾಡುವ ಉಪಕಾರವನ್ನು ನೆನೆದಾಗ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಆನಂದ ಉಕ್ಕುತ್ತಾ ಇರುತ್ತೆ. ಆಗ ಆ ಆನಂದದ ಮುಂದೆ ಹೋಳಿಗೆ ಥೂ ಅನಿಸುತ್ತೆ. ಈ ರುಚಿ ಅದಕ್ಕೆ ಏನು ಸವಿಯೋ ಏನು ಸವಿಯೋ ಅಂತ ಹುಚ್ಚರಾಗಿ ಹೇಳಿದ್ರೇನು, ಅವರು ಸವಿಯನ್ನು ಕಂಡು ಹೇಳಿದರು. ನಾವು ಸವಿಯನ್ನು ಕಾಣದೆ ಬಾರಿಸಿ ಹೇಳಿಬಿಡುತ್ತೇವೆ. ಅದಕ್ಕೆ ಸವಿಯನ್ನು ಕಂಡು ಹೇಳಿರಿ, ನೀವು ಕಂಡ ಮೇಲೆ ಡೋಲಕ್ ಮೇಲೆ ಕೈ ಹಾಕ್ರಿ, ಬಾಯಿ ಹಾಡು ಹೇಳಿ ಅಂದರೆ ಯಾರಾದ್ರು ಹಾಡು ಹೇಳ್ತೀವ ಇಲ್ಲಲ್ಲ, ಅದು ಹೇಳಿದ ಹಾಡು ಹೇಳಿ ಹೇಳಿ ಅಲ್ಲೇ ಆದರೂ ಅನುಭವಕ್ಕೆ ಬರಲಿ ಅಂದರು, ಇಲ್ಲದಿದ್ದರೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ಭಗವಂತನ ನೆನಪು, ಅವನ ಉಪಕಾರದ ನೆನಪು ಸತತ ಯಾರಿಗೆ ಬರುತ್ತೆ, ಅವನ ನಾಮಸ್ಮರಣೆ ಯಾರ ಬಾಯಲ್ಲಿರುತ್ತೆ, ಅವರಿಗೆ ಸುಖ ಉಕ್ಕಲಿಕ್ಕೆ ಶುರುವಾಗುತ್ತೆ. ಅಂಥ ಸ್ಥಿತಿಯಲ್ಲಿ ಅವರ ಮನಸ್ಸು ಆ ಸುಖವನ್ನು ಹೀರಿ ಆನಂದ ಪಟ್ಟಿದ್ದು ಬೇರೆ ಕಡೆಗೆ ಹೋಗ್ಲಿಕ್ಕೆ ನಾವು ದೂಡಿದ್ರೂ ಹೋಗಲ್ಲ. ನಾವು ದೂಡಿದ್ರೂ ಕೂಡ ಏ ಅಲ್ಲಿ ಒಳ್ಳೆ ಹೋಳಿಗೆ ಆಗ್ತದೆ, ಪೂನ ಹೋಗಲ್ಲ, ಇಲ್ಲೇ ಇರ್ತೇನೆ. ಆ ರೀತಿ ಆಗುತ್ತೆ. ಏನಾಯ್ತಿವಾಗ ಒಟ್ಟಾರೆ ಮನಸ್ಸು ಹೋಗಿಲ್ಲ ಅಂದರೆ ಕೈಯೂ ಹೋಗಲ್ಲ, ಕಣ್ಣೂ ಹೋಗಲ್ಲ, ಇಂದ್ರಿಯಗಳು ಯಾವುದೂ ಕದಲಲ್ಲ. ಮನಸ್ಸು ಹೋದರೆ ಟೋಟಲ್ ಸೆಟಪ್ ಹೊರಟೋಗುತ್ತೆ. ಮನಸ್ಸಿಲ್ಲೇ ಕೂತರೆ ಎಲ್ಲ ಇಂದ್ರಿಯಗಳು ಇಲ್ಲೇ ಕೂತಿರುತ್ತೆ. ಒಟ್ಟಾರೆ ಏನಾಯ್ತು ನಾನು ಇವಾಗ ಮಾಡಿದ್ದು? ಇಂದ್ರಿಯ ನಿಗ್ರಹ. ಹೌದು, ಯಾವ ರೀತಿಯಲ್ಲಿ ಮಾಡಬೇಕಾದ ರೀತಿಯಲ್ಲಿ ಮಾಡಿದರೆ ಇಂದ್ರಿಯ ನಿಗ್ರಹ ಅಂಬೋದು ಹೀಗಾಗುತ್ತೆ. ಒಟ್ಟಾರೆ ನೀವು ಮಾಡಿದ್ದೇನಿಷ್ಟಕ್ಕೂ ದೇವರ ಅರ್ಪಣಾ ಬುದ್ಧಿಯಿಂದ ಭೋಗಗಳನ್ನು ಪಟ್ಟಿರಿ. ಭೋಗಗಳನ್ನು ಪಡುವಾಗ ಸದಾಕಾಲ ಭಗವಂತನನ್ನು ನೆನೆಯುತ್ತಾ ನಿನ್ನದು ನಿನ್ನದು ನೀನೇ 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 ಅಂತ ಅವನ ಶರಣಾಗತರಾಗಿ ನೆನೆದಂತಕ್ಕೆ ಒಟ್ಟಾರೆ ಏನು ಮಾಡಿದ್ರಿ? ಭಗವದರ್ಪಣ ಬುದ್ಧಿಯಿಂದ ಕರ್ಮಾಚರಣೆ ಮಾಡಿದ್ರಿ. ಹೌದಾ? ಭಗವಂತನ ಅರ್ಪಣ ಬುದ್ಧಿಯಿಂದ ದೇವರನ್ನೇ ನೆನೆಯುತ್ತ ಕರ್ಮಾಚರಣೆ ಮಾಡಿದಾಗ ದೇವರ ನೆನಪಿನಿಂದ ಬಂದ ಆನಂದದಿಂದ ಏನಾಯಿತು ನಿಮಗೆ? ಇಂದ್ರಿಯ ನಿಗ್ರಹ ತಾನಾಗಿ ಬಂತು. ಪಾರ್ಟ್ ಅದರಲ್ಲಿ, ಅದರೊಳಗೆ ಒಂದು ಪಾರ್ಟ್ ಆಗಿ ತಾನಾಗಿ ಸಿದ್ಧಿಯಾಯಿತು ಇಂದ್ರಿಯ ನಿಗ್ರಹ. ಜೊತೆಗೆ ಏನಾಯಿತು? ವಿಶೇಷ ಆನಂದವೂ ಸಿಕ್ಕಿತು, ಚೆನ್ನಾಗಿದೆ. ಹಾಗಲ್ಲದೆ ಕೇವಲ ಇಂದ್ರಿಯ ನಿಗ್ರಹ ಮಾಡುತ್ತೇನೆ ಅಂತ ಹೊರಟರೆ ಈ ಮನಸ್ಸು ಮಾತು ಕೇಳುತ್ತಾ ಯಾಕೆ? ಅದಕ್ಕೊಂದು ಸುಖದ ಸೋರ್ಸ್ ನೋಡಿಸದೆ ನಾವು ಸುಮ್ಮನೆ ಉಪವಾಸ ಕೊಡು ಉಪವಾಸ ಕೊಡು ಉಪವಾಸ ಕೊಡು ಅಂತ ಎಷ್ಟು ಕಾಲ ಕೊಡುತ್ತೆ? ಸ್ವಲ್ಪ ಕಾಲ ಕೂತು ನಮ್ಮನ್ನ ಬಿಡಿಸಿಕೊಂಡು ಹಾರಿ ಹೋಗುತ್ತೆ ಮನಸ್ಸು. ಆದ್ದರಿಂದ ಯಾವುದು ಶ್ರೇಷ್ಠ? ಮನಸ್ಸು ಮೊದಲಾದ ಇಂದ್ರಿಯಗಳನ್ನ ನಿಗ್ರಹ ಉಪವಾಸ ಕೂಡಿಸೋದು ಶ್ರೇಷ್ಠವೋ, ಆ ಇಂದ್ರಿಯಗಳನ್ನ ವಿಶೇಷ ಸುಖ ಕೊಡುವ ಭಗವಂತನ ನೆನಪಿನ ಪೂರ್ವಕ ಆ ಸಕಲ ಕರ್ಮಗಳನ್ನ ಮಾಡುವುದು ಶ್ರೇಷ್ಠವೋ ಅಂತ ಬಂದಾಗ ಅವಾಗ ಕೃಷ್ಣ ಹೇಳ್ತಾನೆ, ಸಾಂಖ್ಯ ಯೋಗವು ಪೃಥಕ್ ಬಾಲಾ ಪ್ರವದಂತಿ ನ ಪಂಡಿತಾ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋ ವಿಂದತೆ ಫಲಂ. ಇಲ್ಲಿ ಹೇಳ್ತಾ ಇದ್ದಾರೆ ಸಾಂಖ್ಯ ಯೋಗ. ಸಾಂಖ್ಯ ಅಂದರೆ ಜ್ಞಾನ, ಜ್ಞಾನ ಸಾಂಖ್ಯ, ಸಂಖ್ಯಾ ಅಂದರೆ ಜ್ಞಾನ, ಸಂಖ್ಯಾ ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಸಾಂಖ್ಯ. ಅದಕ್ಕಂದ್ರೂ ಯೋಗ ಅಂದರೆ ಕರ್ಮಾನುಷ್ಠಾನ ಮಾಡೋದು, ಇದು ಜ್ಞಾನದಿಂದ ತಿಳಿಯೋದು, ಎಲ್ಲ ನಿಗ್ರಹ ಮಾಡೋದು. ಈ ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳು, ಒಂದು ನಾಣ್ಯದ ಎರಡು ಮುಖಗಳು ಬೇರೆ ಬೇರೆ ಅಂತ ಬಾಲಾಹ ಪ್ರವದಂತಿ. ಅನುಭವವಿಲ್ಲದವರು ಮಾತಾಡ್ತಾರೆ, ಆ ಪಂಡಿತರು ಅನುಭವವಿದ್ದವರು ಎರಡೂ ಒಂದು ನಾಣ್ಯದ ಎರಡು ಮುಖ. ಏನು ವಿಶೇಷವಾಗಿ ನಮಗೆ ಕರ್ಮಾನುಷ್ಠಾನ ಮಾಡುತ್ತಾ ಬಂದಾಗ ಭಗವಂತನ ಪ್ರೀತ್ಯರ್ಥವಾಗಿ ಭಗವಂತನ ಸ್ವಾತಂತ್ರ್ಯ ಜ್ಞಾನ ಪೂರ್ವಕ ನಮ್ಮ ಅಸ್ವಾತಂತ್ರ್ಯ ಜ್ಞಾನ ಪೂರ್ವಕ ವಿಶೇಷವಾಗಿ ಭಗವಂತನ ಸ್ಮೃತಿ ಪೂರ್ವಕವಾಗಿ ನಾವು ಕರ್ಮಾನುಷ್ಠಾನ ಮಾಡಲಿಕ್ಕೆ ಶುರು ಮಾಡಿದ್ದೇ ಆದರೆ ಅಂಥ ಏನು ಎರಡಿರಬೇಕು, ನಮ್ಮ ಅಸ್ವಾತಂತ್ರ್ಯ ಜ್ಞಾನ ಭಗವಂತನ ಸ್ವಾತಂತ್ರ್ಯ ಜ್ಞಾನ. ನಿನ್ನೆ ಒಂದು ಹೇಳಿದ್ದೆ ಏನು, ಒಬ್ಬರ ಹತ್ರ ಹೋದಾಗ ಅವರಿಗೊಂದು ಮಂತ್ರೋಪದೇಶ, ನಾನು ಬೇರೆ ದೇಹ ಬೇರೆ ಅಂತ ಆಗಿತ್ತು. ವಾಯಾಚಾರ್ಯರು ಮಹಾನುಭಾವರು ಅವರು ಅದೇ ಕೊಟ್ಟಿದ್ರು ಶಿಷ್ಯರಿಗೆ, ಇದು ಮೊದಲು ಮಂತ್ರ ಜಪ ಮಾಡಿ ಅಂತ. ನಾನು ಬೇರೆ ದೇಹ ಬೇರೆ ಎಂಬುದೇ ಮಂತ್ರ ಅವ್ರು ಹೇಳಿದ್ರಂತೆ. ಈ ಮಂತ್ರ ಮೊದಲು ಸಿದ್ಧಿಯಾಗಲಿ, ಅದರಿಂದ ಮಿಕ್ಕದೆಲ್ಲ ಸಿದ್ಧಿಯಾಗುತ್ತೆ. ಆ ಶಿಷ್ಯರಲ್ಲಿ ಕೇಳಿದ್ರು ಒಬ್ರು, ಅಲ್ಲ ಸ್ವಾಮಿ ಇದು ಮೊದಲು ಮಂತ್ರ ಹೇಗಾಗುತ್ತೆ? ಯಾವುದು ನಾನು ಬೇರೆ ದೇಹ ಬೇರೆ ಎಂಬುದು ಮೊದಲು ಹೇಗಾಗುತ್ತೆ? ದೇವ ಸ್ವತಂತ್ರ, ಅದೇ ಮಗುವಾಗಿ ಬಂತ ನೋಡ್ತಾ ಇದ್ದೆ, ಫೋನು ಅಳ್ತಾ ಇದೆ. ಎಲ್ಲರ ಫೋನುಗಳು ಸ್ವಲ್ಪ ಆಫ್ ಮಾಡಿದರೆ ಉತ್ತಮ ಅಂತ ಕಾಣುತ್ತೆ. ಸರಿ ಪಾಪ ಅವ್ರಿಗೆ ಗೊತ್ತಿಲ್ಲ. ಅಡ್ಡಿಲ್ಲ, ಎಲ್ಲಿಗೆ ಬಂದು? ಹಾಂ, ದೇವರು ಸ್ವತಂತ್ರ ನಾನು ಸ್ವತಂತ್ರ ಅಂಬೋದು ಮುಖ್ಯವಾ ಮೊದಲು ಬರಬೇಕಾ, ನಾನು ಬೇರೆ ದೇಹ ಬೇರೆ ಎಂಬುದು ಮೊದಲು ಬರಬೇಕಾ?
ದೇಹ ಬೇರೆ
ಮೊದಲು ಸ್ವತಂತ್ರ ಸ್ವತಂತ್ರ ತಿಳ್ಕೊಬೇಕಾ?
ಅಂದ್ರೆ ಗುರುಕುಲ ಮೊದಲು ಹೇಳ್ಕೊಡ್ತೀವಲ್ಲ ಮಣಿಮಂದಿರಿಯ ಮಂಗಳಾಚರಣ, ಒಂದೇ ಗೋವಿಂದಂ ಆನಂದ ಜ್ಞಾನ ದೇಹಂ ಅಂದಾಗ ಪ್ರಶ್ನೆ ಕೇಳ್ತಾರಲ್ಲ, ಆಗ ಪರಮಾತ್ಮನ ವರ್ಣನೆ ಮಾಡ್ತಾ ಪ್ರಾರಂಭ
ಅಲ್ಲ ನಾ ಹೇಳೋದು ಕೇಳಿ. ಹಾಗಲ್ಲ ಹಾಗಲ್ಲ, ಇಲ್ಲಿ ಇವನು ಸ್ವತಂತ್ರ ಅವನು ಅಸ್ವತಂತ್ರ ಅಂತ ತಿಳಿಬೇಕಾದರೆ ಇಬ್ಬರು ಇದ್ದಾರೆ ಎಂಬುದು ಮೊದಲು ಗೊತ್ತಾಗಬೇಕಲ್ಲ. ಇಬ್ಬರು ಇದ್ದಾರೆ ಅಂತ ಗೊತ್ತಾದ್ರೆ ಇವನು ಬೇರೆ ಅವನು ಬೇರೆ ಅಂತ ಗೊತ್ತಾಗುತ್ತೆ. ಮೊದಲು ನಾನು ಬೇರೆ ದೇಹ ಬೇರೆ ಇದ್ದೀನಿ ಅಂತ ಬಂದರೆ, ಜೀವನೊಬ್ಬ ಶರೀರಕ್ಕಿಂತ ಬೇರೆ ಇದ್ದಾರೆ ಎಂಬುದು ಬಂದರೆ, ಆವಾಗ ನನಗಿಂತ ದೇವರೊಬ್ಬನಿದ್ದಾನೆ ಎಂಬುದು ನೆಕ್ಸ್ಟ್ ಮಂತ್ರ. ನಾನು ಬೇರೆ ದೇವರು ಬೇರೆ ಅಂತ ಬರುತ್ತೆ. ಬಂದಾಗ ದೇವರು ಸ್ವತಂತ್ರ ನಾನು ಸ್ವತಂತ್ರ ಅಂತ ಮಂತ್ರ ಅಲ್ಲಿ ಬರುತ್ತೆ. ಮೊದಲು ವಸ್ತುಗಳೇ ಪರಿಚಯ ಆಗದಿದ್ದಾಗ, ಅನುಭವಕ್ಕೆ ಬಾರದಿದ್ದಾಗ ಇದು ಸ್ವತಂತ್ರ ಅದು ಅಸ್ವತಂತ್ರ ಅಂತ ಹೇಳೋದು ಕೇವಲ ಬಾಯಿ ಮಾತು ಮಾತ್ರ ಆಗುತ್ತೆ. ಹೌದಾ? ಸರಿ, ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ, ಸಾಂಖ್ಯ ಯೋಗವು ಪೃಥಕ್ ಬಾಲಾಹ ಪ್ರಬದಂತಿನ ಪಂಡಿತಾಹ. ಸಾಂಖ್ಯವು ಯೋಗವು ಕರ್ಮಾನುಷ್ಠಾನ, ಕರ್ಮಾನುಷ್ಠಾನದಿಂದ ವಿರಕ್ತಿ, ವಿರಕ್ತಿಯಿಂದ ಕರ್ಮಾನುಷ್ಠಾನ, ಎರಡೂ ಸೇರಿಕೊಂಡು ಬರುತ್ತಾ ಇದೆ. ಏಕಮಪ್ಯಸ್ಥಿತ ಸಮ್ಯಕ್ ಉಭಯೋರ್ ವಿಂದತೆ ಫಲಂ. ಒಂದನ್ನಾದರೂ ಶುರು ಮಾಡಿದರೆ ಎರಡರ ಫಲವೂ ಸಿಗ್ತಾ ಬರುತ್ತೆ. ಯಾಕಂದರೆ ಒಂದರೊಳಗೊಂದು ಸೇರಿಕೊಂಡಿವೆ, ಒಂದರೊಳಗೊಂದು ಸೇರಿಕೊಂಡಿವೆ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನ ತದ್ ಯೋಗೈರಪಿ ಗಮ್ಯತೆ. ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಹೇಳುತ್ತಾರೆ ಸಾಂಖ್ಯ ಜ್ಞಾನದಿಂದ ಏನು ವಿಶೇಷವಾಗಿರತಕ್ಕಂಥ ಫಲ ಬರುತ್ತೋ ಕರ್ಮಯೋಗದಿಂದಲೂ, ಜ್ಞಾನಯುಕ್ತವಾದ ಕರ್ಮಯೋಗದಿಂದಲೂ ಆ ಫಲ ಬರುತ್ತೆ. ಆದ್ದರಿಂದ ಸಾಂಖ್ಯ ಅಂದರೆ ಕರ್ಮ ಸನ್ಯಾಸ, ಕರ್ಮಯೋಗ ಎರಡೂ ಕೂಡ ಒಂದೇ ಅಂತ ಯಾರು ನೋಡುತ್ತಾರೋ ಅವನ ನೋಟ ಸರಿಯಾದದ್ದು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ, ಕರ್ಮಯೋಗವದ್ಭಿರಪಿ. ಇಲ್ಲಿ ರಾಯರು ಬಿಡಿಸ್ತಾರೆ, ಜ್ಞಾನದಿಂದ ಬಂದಿರತಕ್ಕಂಥ ಏನು ಜ್ಞಾನ ಇದೆ, ಸಾಂಖ್ಯೈ ಜ್ಞಾನಿಭಿ ಯ ಸ್ಥಾನಂ ಭಗವತ್ ಸ್ವರೂಪ ಲಕ್ಷಣಂ ತದ್ ಯೋಗೈ ಗಮ್ಯತೆ. ಅಂದರೆ ಹೇಳ್ತಾ ಇದ್ದಾರೆ ಸಾಂಖ್ಯ ಜ್ಞಾನದಿಂದ ಏನು ಲಾಭ ಪಡೆಯುತ್ತೇವೆ ಅದು ಯೋಗದಿಂದಲೂ ಬರುತ್ತೆ, ಕರ್ಮಯೋಗದಿಂದಲೂ ಬರುತ್ತೆ. ಕರ್ಮಯೋಗದಿಂದ ಏನು ಬರುತ್ತೆ ಅದು ವಿಶೇಷವಾಗಿ ಜ್ಞಾನದಿಂದಲೂ ಬರುತ್ತೆ. ಅಂದರೆ ಅರ್ಥ ಏನು ಅಂದರೆ ಜ್ಞಾನ ಇದ್ದರೆ ಒಳ್ಳೆ ಭಗವಂತನ ಸ್ಥಾನ ಪಡೆಯಲಿಕ್ಕೆ ತಕ್ಕಂಥ ಕರ್ಮಾಚರಣೆ ಬೇಕು. ಕರ್ಮಾಚರಣೆ ಇದ್ದಾಗ ತಕ್ಕಂಥ ಜ್ಞಾನ ಇರಲೇಬೇಕು, ಒಂದಕ್ಕೊಂದು ಪೂರಕವಾದದ್ದು. ನಮ್ಮ ಎಲೆಯಲ್ಲಿ ಅನ್ನ ಬೀಳಬೇಕಾದ್ರೆ ಏನೇನು ಬೇಕು? ಅಕ್ಕಿ ಬೇಕು, ಬೆಂಕಿ ಬೇಕು, ನೀರಿನಿಂದ ಕೂಡಿದ ಅಕ್ಕಿ ಬೇಕೇ ಬೇಕು, ಜೊತೆಗೆ ಬೆಂಕಿ ಬೇಕೇ ಬೇಕು. ಹೌದೋ ಅಲ್ವೋ? ಯಾವುದೊಂದು ಇಲ್ಲದಿದ್ರೂ ಅನ್ನ ಇಲ್ಲ. ಆದ್ದರಿಂದ ಜ್ಞಾನ ಪಡ್ಕೊಂಡಷ್ಟು ಮಾತ್ರಕ್ಕೆ ಲಾಭ ಇಲ್ಲ, ಜ್ಞಾನದಿಂದ ಕರ್ಮಾನುಷ್ಠಾನಕ್ಕಿಳಿಬೇಕು. ಅದು ಕರ್ಮದಿಂದ ಕೂಡಿದರೇನೆ ಲಾಭ ಆಗುತ್ತೆ. ಅಥವಾ ಕರ್ಮಾನುಷ್ಠಾನ ಮಾಡ್ತೀರಾ, ಜ್ಞಾನ ಪಡ್ಕೊಂಡ್ರೇನೆ ಆಗುತ್ತೆ, ಒಂದಕ್ಕೊಂದು ಆಧಾರಪಟ್ಟಿವೆ ಅಂತ ಕೃಷ್ಣ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಸನ್ಯಾಸಸ್ತು ಹೇಳ್ತಾರೆ ಇಲ್ಲಿ ರಾಯರ ಮಾತನ್ನು ಹೇಳುತ್ತೇನೆ. ಕರ್ಮಣ ವಿನಾ ಸಂಪೂರ್ಣ ಆನಂದ ಹೇತುತ್ವ ರೂಪ ಸಮ್ಯತ್ವಸ್ಯ ಜ್ಞಾನೇ ಅನುಪಪತ್ತೇ. ರಾಯರ ಮಾತಿದು, ಬರೇ ಜ್ಞಾನ ಬಂತು, ಕರ್ಮ ಇಲ್ಲದಿದ್ದರೆ ಸಂಪೂರ್ಣ ಆನಂದ ಆಗಲ್ಲ, ಸಂಪೂರ್ಣ ಆನಂದ ಆಗಲ್ಲ. ಏನು ದೃಷ್ಟಾಂತ, ಏನು ದೃಷ್ಟಾಂತ ನೋಡೋಣ. ನಮ್ಮ ಶರೀರದಲ್ಲಿ 72,000 ನಾಡಿಗಳಿವೆ, 72,000 ನಾಡಿಗಳಿವೆ. ಆ ನಾಡಿಗಳಲ್ಲಿ ದೇವತೆಗಳಿದ್ದಾರೆ. ಆ ದೇವತೆಗಳಿಗೆ ಭೋಜನ ಅಂತ ನಾವು ಊಟ ಮಾಡಿದರೆ ನಿತ್ಯವೂ ಕೋಸರ ಹೇಳಿದ್ದೆ, ನಿತ್ಯ ಮಾಡ್ತಾ ಇದ್ದೀರಾ? ಇಲ್ಲ, ಮರ್ತೋಗಿ ಆಯಿತು, ಅಲ್ಲೇ ಮರ್ತೋಗಿ ಆಯಿತು. ಅದಕ್ಕೆ ಹೇಳ್ತಾರೆ ಮಾಡ್ತಾ ಇದ್ದೀರಾ, ಹಾಗ ಆಗ ಬರ್ತಾ ಇದೆ. ಸರಿ ಸರಿ, ಏನು ನಮ್ಮ ಶರೀರದಲ್ಲಿ 36,000 ಎಡಭಾಗದ ನಾಡಿ, 36,000 ಬಲಭಾಗದ ನಾಡಿ, ಅಲ್ಲಿ ದೇವತೆಗಳಿದ್ದಾರೆ. ಅವರಿಗೆ ಭೋಜನ ಅಂತ ತಿಳಿದು ನಾವು ಭೋಜನ ಮಾಡಿದರೆ ಇಡೀ 100 ವರ್ಷಗಳ ಕಾಲ ದಂಪತಿಗಳ ಪೂಜಾ ಮಾಡಿದ ಫಲ ಬರುತ್ತೆ. ಜ್ಞಾನ ಬಂತು, ಜ್ಞಾನ ಬಂತು, ಆನಂದ ಆಯಿತು, ಒಳ್ಳೆ ಟೆಕ್ನಿಕ್ ಸಿಕ್ತಪ್ಪ ಅಂತ ಹೇಳಿ. ಆದರೆ ಆ ಥರ ಊಟವೇ ಮಾಡಲಿಲ್ಲ. ಆ ಥರ ಊಟ ಮಾಡಿದಾಗ ಸಂಪೂರ್ಣ ಆನಂದ ಸಿಗುತ್ತೆ. ಆ ಥರ ಊಟ ಮಾಡಿದ್ರಿ, ಆ ಥರ ಊಟ ಮಾಡಿದಾಗ ನಿಮ್ಗೆ ಅನುಭವ ಆಯಿತು, ಸ್ವಪ್ನನೋ ಏನೋ ಆಯಿತು, ಎಲ್ಲ ದೇವತೆಗಳು ನಿಮ್ಗೆ ಕನಸಲ್ಲಿ ಕಾಣಿಸಿ ನಾವು ತಗೊಂತಾ ಇದ್ದೇವೆ ಅಂತ ಹೇಳಿದ್ರು. ಏನು ಬೆಟ್ಟ ಒಡೆಯುವಷ್ಟು ಆನಂದ, 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 ಆನಂದ ಆಗುತ್ತೆ. ಅದು ಯಾವುದರಿಂದ? ಕರ್ಮ ಸಹಿತ ಜ್ಞಾನದಿಂದ ಬರುತ್ತಯ್ಯಾ ಅಂತ ಚೆನ್ನಾಗಿ ಹೇಳ್ತಾರೆ. ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆಕ್ತುಂ ಅಯೋಗತಃ ಅಯೋಗಯುಕ್ತೋ ಮುನಿರ್ಬ್ರಹ್ಮ ನಚಿರೇಣ ಅಧಿಗಚ್ಛತಿ ಅಂತ ಚೆನ್ನಾಗಿ ಹೇಳ್ತಾರೆ. ಅಯೋಗತಃ ಅಂದ್ರು ಇಲ್ಲಿ ಹೇಳ್ತಾ ಇದ್ದಾರೆ, ಭಗವದರ್ಪಣ ಬುದ್ಧ ಕರ್ಮಾನುಷ್ಠಾನ ಯೋಗಾಭಾವೇ. ಒಂದು ವೇಳೆ ಭಗವಂತನ ಅರ್ಪಣ ಮಾಡುವ ಬುದ್ಧಿಯಿಂದ ಕೂಡಿದ ಕರ್ಮಾನುಷ್ಠಾನ ಮಾಡುವುದೇ ಯೋಗ. ಪ್ರತಿಯೊಂದು ಕೂಡ ಭಗವಂತನ ಅರ್ಪಣಾ ಬುದ್ಧಿಯಿಂದ ಮಾಡಬೇಕು ಕರ್ಮಾನುಷ್ಠಾನ. ಅಂಥ ಕರ್ಮಾನುಷ್ಠಾನ ಮಾಡುವ ಯೋಗ ಇಲ್ಲದಿದ್ದರೆ ಕರ್ಮಾದಿವರ್ಜನ ರೂಪ ಸನ್ಯಾಸಸ್ತು, ಬರೇ ಕಾಮಾದಿವರ್ಜನ ರೂಪ ಸನ್ಯಾಸ, ಯಾರು ಬಿಡು ಇದು ಬಿಡು ಇದು ಬಿಡು ಅಂತ ಮಾಡಿದರೆ ದುಃಖಂ ಆಪ್ತುಮೇವ ಪರಮ ಪುಮರ್ಥ ಹೇತುತ್ವ, ಪರಮ ಪುಮರ್ಥ ಅಹೇತುತ್ವ, ಮೋಕ್ಷಕ್ಕೆ ಕಾರಣವಲ್ಲ, ದುಃಖಕ್ಕೆ ಕಾರಣ. ಯಾಕೆ ಬರೇ ಅದು ಬಿಟ್ಟು ಇದು ಬಿಟ್ಟು ಇದು ಬಿಟ್ಟು ಇದು ಬಿಟ್ಟು ಎಲ್ಲ ಕೂತು, ಯಾಕೆ ಬಿಡಬೇಕು, ಏನು ಮಾಡಬೇಕು? ಇಲ್ಲ ಬಿಟ್ಟರೆ ಸಾಕು ಅಂತ ಬಿಡ್ತಾ ಇರೋದು. ಅದರಿಂದ ಕೊನೆಗೆ ಒಂದು ದಿವಸ ಎಲ್ಲರೂ ಚೆನ್ನಾಗಿ ಭೋಗ ಪಡ್ತಾ ಇದ್ರೆ ಒಣ ದುಃಖ ಪಟ್ಟನಲ್ವಾ, 8 ದಿವಸ ಎಲ್ಲ ಬಿಟ್ಟು ಒಬ್ಬ ದುಃಖ ಬರುತ್ತಷ್ಟೇ ಹೊರತು ಅವರಿಗೆ ಮೋಕ್ಷಕ್ಕೆ ಕಾರಣ ಆಗಲ್ಲ. ಅದರಿಂದ ಏನಾಗಬೇಕು, ಕಾಮಾದಿಗಳನ್ನು ಬಿಡಬೇಕು, ಬಿಟ್ಟದ್ದನ್ನ ದೇವರ ಪೂಜಾ ಅಂತ ದೇವರಿಗೆ ಕೊಡಬೇಕು, ಎರಡೂ ಬೇಕಾಗುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಯಾಕೆ ಯಾರು ಮಾತು ನೋಡಿ, ಜ್ಞಾನವೇನೋ ಇದೆ, ಜ್ಞಾನವಿದೆ, ಕಾಮಾದಿಗಳನ್ನು ಬಿಡ್ತಾ ಇದ್ದಾರೆ. ಕಾಮನನ ಕಷ್ಟ ಇದು ಇರಬಾರದು, ಕ್ರೋಧ ಇರಬಾರದು, ಲೋಭ ಇರಬಾರದು, ಮೋಹ ಇರಬಾರದು, ಎಲ್ಲ ಬಿಡಬೇಕು ಬಿಡಬೇಕು ಅಂತ ಪ್ರಯತ್ನ. ಆದರೆ ಸೋಚಿತ ಕರ್ಮ ಅನನುಷ್ಠಾನೇನ ನರಕ ಪ್ರಾಪ್ತಿಶ್ಚ ಇತಿ ಭಾವ, ದುಃಖ ಪ್ರಾಪ್ತಿ. ಇನ್ನ ತನ್ನ ಉಚಿತವಾದ ಕರ್ಮಾನುಷ್ಠಾನ ಮಾಡದೆ ಕೂತದ್ದರಿಂದ ನರಕ ಪ್ರಾಪ್ತಿಯಾಗುತ್ತೆ ಇದು ಹೇಳ್ತಾ ಇದ್ದಾರೆ. ಇಲ್ಲಿ ವಿಶೇಷ ಮಾತು ರಾಯರು ಹೇಳಿದ್ದು, ನಾವು ಮಾಡಬೇಕಾದ ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲಿಗೆ ಹೋಗಿ ಯಾಚಿಸದೆ ಖೇಚರವಾಹ ಚರಾಚರ ಬಂಧಕ ಮೋಚಕನಹುದೆಂದು ಯೋಚಿಸುತ್ತಿಪ್ಪುದೇ ಫಲವಿರು ಬಾಳ್ದುದಕ್ಕೆ. ಅದಕ್ಕೆ ಹೇಳಿದರು, ಸೋಚಿತ ಕರ್ಮ ಅನುಷ್ಠಾನ, ಕಾಲ ಕಾಲಕ್ಕೆ ಏನು ಮಾಡಬೇಕು ನಾವು ಮಾಡಬೇಕಾದ ಕರ್ಮ ಮಾಡಿಲ್ಲ. ದೇವರ ಪೂಜೆ ಮಾಡಬೇಕಾಗಿತ್ತು ಮಾಡಿಲ್ಲ, ವಿಧಾನ ಮಾಡಿದ್ದಾರೆ. ದೇವರ ಪೂಜೆ ಮಾಡಬೇಕು ಅಂತಿಟ್ಟಿದ್ದಾರೆ, ಸಂಧ್ಯಾ ವಂದನೆ ಮಾಡಬೇಕು ಅಂತಿಟ್ಟಿದ್ದಾರೆ. ನಾನು ಸಂಧ್ಯಾ ಮಾಡಿಲ್ಲ. ಕೇಳೋರೇ ಎಲ್ಲರೂ ಬೋರ್ಡ್ ಹಾಕಿದ್ದಾರ, ನೀವು ಸಂಧ್ಯಾ ವಂದನೆ ಮಾಡಿದರೆ ಹೊರತು ಊಟ ಹಾಕಲ್ಲ ಅಂತ? ಯಾರೇನು ಹಾಕಲ್ಲ, ಏನು ಬೇಕಾದ್ರೂ ಮಾಡ್ಕೋ, ಊಟ ಟೈಮ್ ಬಂದರೆ ಸಾಕು ಊಟಕ್ಕೆ ಹಾಕ್ತೀವಿ ಅಂತ ಬಿಡ್ತಾರಂತೆ. ಹೌದಾ? ಮತ್ತೆ ಕರ್ಮಾನುಷ್ಠಾನ, ನಾವು ಮಾಡಬೇಕಾದ ಕರ್ಮಾನುಷ್ಠಾನ ನಾವು ಮಾಡದಿದ್ದರೆ ಏನಾಗುತ್ತೆ ಅಂತಂದರೆ ನರಕ ಪ್ರಾಪ್ತಿಯಾಗುತ್ತೆ ಅಂತ ಅದು ಹೇಳ್ತಾ ಇದ್ದಾರೆ. ನಾವು ಮಾಡಬೇಕಾದ ಕರ್ಮಾನುಷ್ಠಾನದ ಲೋಪದಿಂದ ನರಕ ಪ್ರಾಪ್ತಿಯಾಗುತ್ತೆ. ಅಷ್ಟೇ ಅಲ್ಲ, ಲುಪ್ತ ಕ್ರಿಯಾಯ ಅಶುಚಯೇ, ಎಲ್ಲಿ ಕ್ರಿಯಾ ಲೋಪ ಸೇರುತ್ತೋ ಅಲ್ಲಿ ಅಶುಚಿತ್ವ ಬರುತ್ತಂತೆ, ಮೈಲಿಗೆ ಬರುತ್ತಂತೆ. ವೇದೋಕ್ತ ಕರ್ಮಾನುಷ್ಠಾನ ಯಾರು ಲೋಪ ಮಾಡುತ್ತಾರೆ ಅವರಲ್ಲಿ ಮೈಲಿಗೆ ಇರುತ್ತೆ, ಮಡಿ ಇರಲ್ಲ. ಮಡಿ ಅಂದ್ರೇನು? ಜ್ಞಾನ ಬರಲಿಕ್ಕೆ ಬೇಕಾದ ವ್ಯವಸ್ಥೆ ಇರಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಒಂದು ನಿಮಿಷ, ನನಗೆ ಇದಕ್ಕೆ ಉತ್ತರ ಕೊಡಿ. ಅದಕ್ಕೆ ನಾನು ಅದು ಬಂದೆ. ಮನೆಯಲ್ಲಿ ಅನುಕೂಲ ಇಲ್ಲ ಊಟಕ್ಕೆ, ಏನು ಮಾಡ್ತೀರಾ? ಅಲ್ಲ ಊಟದ್ದು, ಊಟಕ್ಕೆ ಮುಂಚೆ ಉತ್ತರ ಕೊಡಿ. ಬಿಡ್ಲಿಕ್ಕಾಗಲ್ಲ ಊಟ, ಕಂಪಲ್ಸರಿ ಮಾಡಲೇಬೇಕು ಎಲ್ಲಾದರೂ ಒಂದು ಕಡೆ. ಅದಕ್ಕೇನು ಮಾಡ್ತೀವಿ? ಮನೆಯಲ್ಲಿ ಆಗದಿದ್ದರೆ ಮಠಕ್ಕಾದರೂ ಹೋಗಿ ಮಾಡ್ತೀವಿ. ಸೇಮ್, ಎಲ್ಲಿ ನೀರಿನ ವ್ಯವಸ್ಥೆ ಇದೆಯೋ ಅಲ್ಲಿಗೆ ದೇವರ ಪಟ್ಟಿಗೆ ತಗೊಂಡು ಹೋಗಿ ಮಾಡ್ಕೊಂಡು ಬರೋದು ಬಹಳ ಉತ್ತಮ. ಹೌದಾ? ನೀರಿಲ್ಲ ಅಂತ ಬಿಡೋದಕ್ಕಿಂತ ನೀರಿದ್ದ ಕಡೆ ಹೋಗಿ ಬರುವುದು ಬಹಳ ಉತ್ತಮ. ಅಥವಾ ನೀರು ಬರೋರು ಕಾಯಿಲ್ಲ. ಅದರಲ್ಲಿ ನಿಮ್ಮವರೆಗೂ ಬಂದೆ, ನಿಮ್ಮ ಪ್ರಾಬ್ಲಮ್ ನಂಗೆ ಅರ್ಥ ಆಯಿತು. ರೆಗ್ಯುಲರ್ ಆಗಿ ಬರೋ ನೀರು ಯಾವುದು ಅಂತ ಕೇಳಿದೆ. ಟ್ಯಾಂಕ್ ನೀರು ಅಥವಾ ಕಾರ್ಪೊರೇಷನ್ ನೀರು? ಕಾರ್ಪೊರೇಷನ್ ನೀರು ಬಂತ, ಅದಕ್ಕೊಂದು ಸೆಕೆಂಡರಿ ಗ್ರೇಡ್ ಮಡಿ ನೀರು ಅಂತ ಇಟ್ಟಿದ್ದಾರೆ ಹೆಸರು. ಯಾಕಂದರೆ ಬಳ್ಳಾರಿ ಕಡೆ ಆ ಕಡೆ ಎಲ್ಲ ತುಂಬ ಕಡೆ ಬೋರೇ ಇಲ್ಲ, ಬಾವಿ ಇಲ್ಲ, ನಳ್ಳಿ ನೀರೇ ಬರುತ್ತೆ. 15 days once, 15 ದಿನಕ್ಕೊಮ್ಮೆ ಬರುತ್ತೆ. ಬೇರೆ ನೀರೇ ಗತಿ ಇಲ್ಲ ಅಲ್ಲೆಲ್ಲ. ಅದೇ ನೀರನ್ನೇ ಮಡಿ ಉಟ್ಟುಕೊಂಡು ಅಲ್ಲೇ ನೀರು ಯಾವಾಗ ಬರುತ್ತೋ ಅವಾಗ ತಲೆಯ ಮೇಲೆ ಸ್ನಾನ ಮಾಡ್ತಾರೆ. ಹೌದಾ? ನಾ ಕರೆಕ್ಟಾಗಿ ಹೇಳಿದ್ನ? ತಗೊಂಡು 15 ದಿವಸಕ್ಕೆ ನೀರು ತುಂಬಿಟ್ಕೊಂತಾರೆ ಮಡಿಗೆ. 15 ದಿವಸಕ್ಕೆ ನೀರು ತುಂಬಿಟ್ಟುಕೊಂಡು ಅದರಲ್ಲಿ ಏನು ಮತ್ತು ಅದರಲ್ಲಿ ಬಹಳ ಭಾಗಗಳಿರುತ್ತೆ. ಆ ಸ್ನಾನ ಮಾಡುವ ಕೋಣೆಯಲ್ಲಿ ಮೇಲೆ ಅಟ್ಟತ್ತರ ಕಟ್ಟಿ ಅಲ್ಲಿ ತಂಬಿಗಳು ವರ್ಷ ಇರುತ್ತೆ. ಹೌದಾ? ಮೇಲ್ ನೀರು ಅಂತ ಹಾಕೊಳ್ಳಿಕ್ಕೆ ತಂಬಿಗೆಗಳು ಕೊಡೆಗಳು ಇಟ್ಕೊಂಡಿರ್ತಾರೆ. ಈ ಕಡಗಿನ ನೀರೆಲ್ಲ ಕಡಗಿರುತ್ತೆ, ಕಡಗಿನ ನೀರು ಹಾಕ್ಕೊಂಡು ಮೇಲ್ ನೀರು ಹಾಕೊಂಡು ಹಾಕೋದಲ್ಲ, ನಾವೇ ಮೇಲೆ ಕಡಗೆ. ಅದರಿಂದ ಆ ಮೇಲ್ ನೀರು ತಗೊಂಡು ಮೇಲ್ ನೀರು ಹಾಕೊಂಡು ಮಡಿಯಾಗಿ ಹೊರಗೆ ಬರುತ್ತಾರೆ. ಹೌದಾ? ಒಟ್ಟಾರೆ ದೇವರು ಪೂಜೆ ಬಿಡಲ್ಲ ಎಂಬ ನಿರೀಕ್ಷೆ ಪ್ರಶ್ನೆ ಬಂದು ಒಟ್ಟಾರೆ ಊಟದಂತೆ ದೇವರ ಪೂಜೆ. ಅದಕ್ಕೆ ಯಾರ ಕೇಳಿದ್ರು ವಿದ್ಯಾಮಾನ್ಯರನ್ನೇ, ಇವತ್ತು ಸಂಧ್ಯಾ ವಂದನೆ ಮಾಡಲಿಲ್ಲ, ಏನ್ ಮಾಡಿದೆ? ಇಲ್ಲ, ಅಲ್ಲಿ ಊಟಕ್ಕೆ ಕರಿತಾ ಇದ್ರು ಅವಸರ ಅವಸರದಲ್ಲಿ, ಅದಕ್ಕೆ ಊಟಕ್ಕೆ ಹೋಗ್ಬೇಕಲ್ಲ, ಮತ್ತೆ ಅವ್ರು ಹಾಕಲ್ಲ ಅದರಿಂದ ಊಟಕ್ಕೆ ಹೋಗ್ಬಿಟ್ಟೆ. ಅದಕ್ಕಂದ್ರು ಊಟಕ್ಕೆ ಹೋಗಬಾರ್ದಾಗಿತ್ತು. ಯಾಕೆ? ಸಂಧ್ಯಾ ವಂದನೆ ಮಾಡದಿದ್ರೆ ಊಟ ಮಾಡುವ ಅಧಿಕಾರವಿಲ್ಲ ಅಂದ್ರು. ಸಂಧ್ಯಾ ವಂದನೆ ಮಾಡದಿದ್ರೆ ಊಟ ಮಾಡುವ ಅಧಿಕಾರವಿಲ್ಲ. ಇಲ್ರಿ, ಅಧಿಕಾರ ಏನು? ಹೋಗಿ ಊಟ ಮಾಡಿ ಬಂದಲ್ಲ. ಅದಕ್ಕಂದ್ರೆ ನೀವು ಮಾಡಿದ್ದು ಊಟ ಅಲ್ಲ, ಹುಳ ಅಂದ್ರು. ಹುಳಗಳನ್ನು ಊಟ ಮಾಡಿದರೆ ಎಷ್ಟು ಫಲವೋ ಸಂಧ್ಯಾವಂದನೆ ಬಿಟ್ಟು ಊಟ ಮಾಡಿದರೆ ಅಷ್ಟು ಫಲ. ಅದಕ್ಕೆ ಎರಡು ಹೊತ್ತು ಊಟ ಮಾಡಬೇಕಾ, ಎರಡು ಹೊತ್ತು ಸಂಧ್ಯಾವಂದನೆ ಮಾಡಿ, ಮೂರು ಹೊತ್ತು ಮಾಡಬೇಕು, ಎರಡಾದರೂ ಮಾಡಿ, ಒಂದಾದರೂ ಮಾಡಿ, ಒಪ್ಪತ್ತು ಮಾಡಲ್ಲ, ಒಪ್ಪತ್ತು ಊಟ ಬಿಟ್ಬಿಟ್ರೆ ಆಯಿತು, ಸಂಧ್ಯಾವಂದನೆ ಮಾಡಲ್ಲ, ಬೇಡ ಸರಿಯಪ್ಪ ಆಯಿತು ಊಟ ಬಿಡ್ಬಿಡಿ, ಪ್ರಶಾಂತ ಕೂತ್ಕೊಂಡ್ಬಿಡಿ, ಎರಡೂ ಬಿಡಬೇಕಲ್ಲ, ಊಟದಂತೆ ಸಂಧ್ಯಾವಂದನೆ ದೇವರ ಪೂಜೆ ಎರಡೂ ಮಾಡಬೇಕು, ಕರ್ಮಾನುಷ್ಠಾನವಿಲ್ಲದೆ ನಾವು ಇರಬಾರದು ಅಂತ ಚೆನ್ನಾಗಿ ಹೇಳ್ತಾ ಇನ್ನ ತಾತ್ಕಾಲಿಕ ಅಪಮಾನಾದಿ ಕೃತ ದುಃಖಾಭಾವ ದುಃಖಾಭಾವಸ್ತು ಅಲ್ಪತ್ವಾತನ ಫಲಮಿತಿ ಭಾವ. ಇನ್ನ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಮುನಿಯಾದವ ಸನ್ಯಾಸಿಯಾದವ ಏನು ಅಪಮಾನಾದಿಗಳು ಏನೇನು ಆಗುತ್ತೆ ಅದರಿಂದ ದುಃಖ ಏನಿರುತ್ತೆ ಆ ದುಃಖ ಇರಲ್ಲಲ್ಲ. ವಿಷಯ ಏನು ಅಂದರೆ ಕಾಮ ಇದ್ದರೆ ಕಾಮ ಇದ್ದರೆ ಬಯಕೆ ಇದ್ದರೆ ಪದಾರ್ಥಕ್ಕಾಗಿ ಪ್ರಯತ್ನ ಪ್ರಯತ್ನ ಮಾಡಿದಾಗ ಅಪಮಾನ ಅಪಮಾನದಿಂದ ದುಃಖ ಅದಕ್ಕೆ ಕಾಮವನ್ನೇ ಬಿಟ್ಟು ಬಿಡುತ್ತೇನೆ ಕಾಮವನ್ನೇ ಬಿಟ್ಟು ಬಿಡುತ್ತೇನೆ. ಅವಾಗಂದ್ರು ಕಾಮದಿಂದಾಗಿ ನೀನೊಬ್ಬರ ಹತ್ರ ಹೋಗಲ್ಲ ಅವ್ರು ಅಪಮಾನ ಮಾಡೋದು ಇರಲ್ಲ ಆ ದುಃಖ ನಿನಗಿಲ್ಲ ಅಲ್ಲಿ ಓಕೆ ಪ್ಲಸ್. ಆದರೆ ಬರೇ ಕಾಮ ಬಿಟ್ಟು ಇದು ಒಂದು ವರ್ಗ ಇದೆ ನಾ ಕಾಮ ಬಿಟ್ಬಿಡ್ತೇನೆ ಕ್ರೋಧ ಎಲ್ಲ ಬಿಟ್ಬಿಡ್ತೇನೆ ಕರ್ಮಾನುಷ್ಠಾನ ಮಾಡಲ್ಲ ಕರ್ಮಾನುಷ್ಠಾನ ಮಾಡಲ್ಲ ಕೇವಲ ಮೆಂಟಲ್ ಪ್ರಾಸೆಸ್ಸೇ ಮಾಡ್ತಾ ಹೋಗ್ತೀನಿ ಅನುಸಂಧಾನಗಳೇ ಮಾಡ್ತೀನಿ ಕರ್ಮಾನುಷ್ಠಾನ ಮಾಡಲ್ಲ ಅಂದರೆ ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ತದನಂತರ ಯೋಗಯುಕ್ತ ಅಚಿರೇಣ ಶೀಘ್ರಂ ಬ್ರಹ್ಮ ಅಧಿಗಚ್ಚತಿ ಇತ್ಯರ್ಥ. ಅದರಿಂದ ವಿಶೇಷವಾದ ಭಗವಂತನ ಅರ್ಪಣಾ ಬುದ್ಧಿಪೂರ್ವಕವಾದ ಭಗವಂತನಿಗೆ ಅರ್ಪಣೆ ಮಾಡಬೇಕೆಂಬ ಬುದ್ಧಿಯಿಂದ ಕೂಡಿದ ನಾನು ಅಸ್ವತಂತ್ರ ಭಗವಂತನ ಅಧೀನಾಂಬ ಇನ್ನೊಂದು ಬುದ್ಧಿಯಿಂದ ಆಲೋಚನೆಯಿಂದ ಕೂಡಿದ ಎರಡು ಬಂತು ಯಾವುದ್ಯಾವುದು ದೇವರ ಅಧೀನ ನಾನು ಅವನೇ ಸ್ವತಂತ್ರ ನಾನು ಅಸ್ವತಂತ್ರ ಎಂಬ ಜ್ಞಾನಪೂರ್ವಕ ಎಲ್ಲವೂ ಭಗವಂತನಿಗರ್ಪಣೆ ಮಾಡಬೇಕೆಂಬ ಜ್ಞಾನಪೂರ್ವಕವಾಗಿ ನಾವು ಏನು ಕರ್ಮಾನುಷ್ಠಾನ ಮಾಡುತ್ತಾ ಹೋಗ್ತೇವೆ ಭಗವಂತನಿಗೆ ನಾವು ವಿಶೇಷವಾಗಿ ಅರ್ಪಣೆ ಮಾಡುತ್ತಾ ಹೋಗ್ತೇವೆ ಅದರಿಂದ ವಿಶೇಷವಾಗಿ ಅಚಿರೇಣ ಶೀಘ್ರಂ ಬೇಗ ಭಗವಂತ ಸಿಕ್ಕು ಬಿಡುತ್ತಾನೆ. ಅದರಿಂದ ಕೊನೆಗೆ ಕನ್ಕ್ಲೂಷನ್ ಕೊಡ್ತಾರೆ ಕರ್ಮ ಬೇಡ ಅಂದರೆ ಏತೇನ ಯೋಗಾಭಾವೇ ಪುಮರ್ಥ ಹೇತುತ್ವಾಭಾವ. ಅಂದರೆ ಯೋಗ ಕರ್ಮಾನುಷ್ಠಾನ ಸ್ವವಿಹಿತವಾದ ಕರ್ಮಾನುಷ್ಠಾನವೇ ಇಟ್ಟುಕೊಳ್ಳದೆ ಹೋದರೆ ಮೋಕ್ಷ ಎಂಬುದು ನಮಗೆ ಸಿಗಲ್ಲ. ಜ್ಞಾನ ವಿದ್ಯಾರೂ ಅಂದರು ಬರೀ ಜ್ಞಾನ ಇದ್ದರೂ ಸರಿಯಾದ ಕರ್ಮಾನುಷ್ಠಾನ ಇಟ್ಟುಕೊಳ್ಳದಿದ್ದರೆ ಮೋಕ್ಷ ನಮಗೆ ಸಿಗಲ್ಲ. ಅರೆ ಕೃಷ್ಣ ಹೇಳ್ತಾನೆ ನೀನು ಕರ್ಮ ಮಾಡೋದೇನಯ್ಯ ನಾನೇ ಕರ್ಮ ಮಾಡ್ತಾ ಇದ್ದೇನೆ ಕರ್ಮದ ಅಂಟಿಲ್ಲದವನೇ ನಾನು ಕರ್ಮ ಮಾಡ್ತಾ ಯಾಕೆ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡಲಿಕ್ಕಾಗಿ ನಾನು ಕರ್ಮ ಮಾಡ್ತಾ ಇದ್ದೇನೆ. ಕೃಷ್ಣ ಸದಾ ಸಂಧ್ಯಾವಂದನೆ ಮಾಡ್ತಿದ್ದ ಹೌದ್ರಿ ನೋಡ್ರಿ ಎಲ್ಲಿ ನೋಡಿದ್ರು ರಾಮಾಯಣ ನೋಡ್ತೀರಾ ರಾಮ ಎಲ್ಲಿ ಹೋರಾಟ ಅನ್ಲಿಕ್ಕೆ ಜಪ ಮುಗಿಸಿ ಹೋರಾಟ ಜಪ ಮುಗಿಸಿ ಹೋರಾಟ ಸಂಧ್ಯಾದಿಗಳು ಮುಗಿಸಿ ಹೋರಾಟ ಅಂತ ರಾಮ ಹಗಲು ಅಂದ್ರೆ ರಾತ್ರಿ ಸಂಧ್ಯಾದಿಗಳನ್ನ ಮಾಡಿದ್ದು ರಾಮಾಯಣದಲ್ಲಿ ಒಂದು ಸಲ ಅಲ್ಲ ಹೆಜ್ಜೆ ಹೆಜ್ಜೆಗೆ ಉಲ್ಲೇಖ ಮಾಡುತ್ತಾರೆ. ಜಾಪ್ಯಾನ್ ಜಪ್ವ ರಾಮಚಂದ್ರ ಜಪಗಳು ಮಾಡಿದ್ರಂತೆ ಆ ಜಪಗಳೇನು ಒಂದು ಸ್ವಲ್ಪ ಕಿಲ್ಪ ಅಲ್ಲ ತುಂಬಾ ಜಪಗಳು ಮಾಡಿದನಂತೆ. ಅದಕ್ಕೆ ಹೇಳಿದ ಅಷ್ಟೇ ಅಲ್ಲ ನೀವು ವಿಶೇಷವಾದ ವಿಷಯ ಹೊಂದಿದೆ ದ್ವಾರಕೆಗೆ ಹೋಗಿದ್ದೀರಾ ಹೋಗಿದ್ದೀರಾ. ಈ ಸಲ ಹೋದಾಗ ಒಂದು ಟೈಮಿಗೆ ಹೋಗ್ರಿ, ಸಾಯಂಕಾಲ ಬೆಳಿಗ್ಗೆ ನಾವು ಅಷ್ಟೊಟ್ಟ ಬೆಳಗ್ಗೆ ಎದ್ದು ಹೋಗ್ಲಿಕ್ಕಾಗಲ್ಲ, ಅವರು ಬೇಗ ಎದ್ದು ಬಿಡ್ತಾರೆ, ಮೂರಕ್ಕೆ ಎದ್ದು ದೇವರ ಹತ್ರ ಹೋಗ್ಬಿಡ್ತಾರೆ. ಸಂಜೆಗೆ ಹೋದರೆ ದೇವರ ಮುಂದೆ ನಿಲ್ಲಿ, ಸಂಧ್ಯಾಕಾಲ ಆಗಿರಬೇಕು. ದೇವರ ಮುಂದೆ ನಿಂತರೆ ಅರ್ಚಕರೊಂದು ಕೆಲಸ ಮಾಡುತ್ತಾರೆ, ಅಲ್ಲಿ ಬಂಗಾರದ ಒಂದು ಬಟ್ಲು, ಈ ಗೋಕರ್ಣ ಥರ ಇರುವಂಥ ಬಟ್ಲು, ಗೋಕರ್ಣ ಅಂತ ಗೊತ್ತಾಯ್ತಾ, ಹಸುವಿನ ಕಿವಿ ಅಂದರೆ ಚಿಕ್ಕ ಹುಡುಗರಿಗೆ ಹಾಲು ಹಾಕಲಿಕ್ಕೆ ಬಳಸ್ತಾರೆ, ಅದನ್ನು ಗೋಕರ್ಣ ಅಂತಾರೆ. ಅದು ಯಾಕೆ, ಅದಕ್ಕೆ ಶಬ್ದಗಳು ಬೇರೆ ಬೇರೆ ಇರುತ್ತೆ, ನಿಮ್ಗೆ ಅರ್ಥ ಆಯ್ತಲ್ಲ, ವಿಷಯ ಅರ್ಥ ಆಯ್ತಲ್ಲ. ಅಂಥದ್ದು ಬಂಗಾರದ ಬಟ್ಲು. ನಾನು ನಿಂತ್ಕೊಂಡಿದ್ದೆ, ನಾನಂತ ಆರತಿ ಹೋಗಿದ್ದೆ, ನಿಂತ್ಕೊಂಡಿದ್ದೆ. ನಿಂತ್ಕೊಂಡಿದ್ರೆ ಆ ಬಟ್ಲಿಂದ ನೀರು ತಗೊಂಡ ದೇವರ ಕೈಗೆ ತಗಸ್ತಾನೆ ಬಿಡ್ತಾನೆ, ತಗಸ್ತಾನೆ ಬಿಡ್ತಾನೆ. ಆದ್ಮೇಲೆ ದೇವರ ಕೈಗೆ ವಸ್ತ್ರ ಮುಚ್ಚಿದ, ಕೈ ಹಿಡ್ಕೊಂಡ, ಏನೋ ಮಂತ್ರ ಹೇಳ್ತಾ ಹೋದ. ನಂಗೆ ಅರ್ಥ ಆಗಿ ಇದೇನು ಪೂಜೆ ಅಂತೇಳಿ, ಏನೋ ಮಾಡ್ತಿದ್ದಾನೆ. ಕೊನೆ ಕೇಳಿದೆ, ಕ್ಯಾಕರೆ ಹೊರಗೆ ಬಂದೆ, ಕ್ಯಾ ಪೂಜಾ ಹೇ, ಏ ಕುಚ್ ನಹಿ ಹೇ, ಏ ಭಗವಾನ್ ಕೋ ಸಂಧ್ಯಾ ವಂದನ್ ಕರ್ವಾತೆ ಹೇ ಅಂತ. ಕೃಷ್ಣಗ ಸಂಧ್ಯಾ ವಂದನ ಮಾಡಿಸ್ತಾ ಇದ್ದಾರೆ, ಕೃಷ್ಣನ ಕೈಯಿಂದ ಅಡುಗೆ ಬಿಡಿಸಿ ಆ ಕೈಗೆ ವಸ್ತ್ರ ಹಾಕಿ ಕೃಷ್ಣ ಮಾಡಬೇಕಾದ ಜಪ ಇವ್ರು ಮಾಡ್ತಾರೆ ಹಿಡ್ಕೊಂಡು. ಅವರಂದ್ರು, ಏಕ ದಿನ ಛೋಡಾ ತೋ ಭಗವಾನ್ ಬೋಲ್ ದೇತಾ ಹೇ, ಆ ವಿಗ್ರಹದಿಂದಲೇ ಮಾತು ಬರುತ್ತಂತೆ, ಸಂಧ್ಯಾ ವಂದನೆ ಮಾಡಿಸಿಲ್ಲ ನನಗೆ ಅಂತೇಳಿ ಅವರೇ ಹೇಳ್ತಾವ. ಅವ್ರ ಅನುಭವ ಇದೆ. ಹೇಗೆ ತಿರುಪತಿಯ ಅರ್ಚಕರು ಹೇಳುತ್ತಾರೆ, ದೇವರು ಎದುರಿಗಿದ್ದ ಅನುಭವ ಆಗ್ತಾ ಇರುತ್ತೆ. ರಾತ್ರಿ ಹೊತ್ತಿನಲ್ಲಿ ಎಲ್ಲ ಪಟ್ಟಿ ಓದ್ತಾರಂತೆ, ಈ ಥರ ಆಯಿತು ನ್ಯೂಸ್ ಎಲ್ಲ ದೇವ್ರಿಗೆ ಹೇಳ್ತಾರಂತೆ, ಹೀಗೆ ನಡೀತು ಹಾಗೆ ನಡೀತು ಅಂತೆಲ್ಲ ಹೇಳ್ತಾರಂತೆ. ಆಗ ದೇವರು ಕೇಳುತ್ತಾ ಇರೋ ಅನುಭವ ನಮಗಾಗುತ್ತೆ ಅಂತ ಅರ್ಚಕರು ಹೇಳುತ್ತಾರೆ. ಆ ಥರ ದ್ವಾರಕಾದಲ್ಲಿ ಡೈರೆಕ್ಟಾಗಿ ದೇವರ ಮೂರ್ತಿಯಲ್ಲೇ ಮಾತು ಬಂದ್ಬಿಡುತ್ತೆ. ಅವ್ರು ಹೇಳ್ತಾರೆ, ನೀವು ಮಾಡಿಸಿಲ್ಲ ಯಾಕೆ ಸಂಧ್ಯಾ ವಂದನೆ ಅಂತ. ದೇವರೇ ಸಂಧ್ಯಾ ವಂದನೆ ಬಿಡ್ತಾ ಇಲ್ಲ, ಯಾವಾಗ ಮೂರ್ತಿಯಲ್ಲಿ ಕೂತವನು ಬಿಡ್ತಾ ಇಲ್ಲ, ಮತ್ತೆ ನಾವು ಸಂಧ್ಯಾ ವಂದನೆ ಬಿಟ್ಟರೆ ಹೇಗೆ? ಆದ್ದರಿಂದ ಹೇಳ್ತಾ ಇದ್ದಾರೆ, ಸನ್ಯಾಸಿಯಾದವ ಕರ್ಮವನ್ನು ಮಾಡಬೇಕು, ಜ್ಞಾನವನ್ನು ಗಳಿಸಬೇಕು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಆ ಎರಡರಲ್ಲೂ ಕೂಡ ವಿಶೇಷವಾದ್ದು ಯಾವುದು ಅಂದರೆ ಭಗವಂತನ ಅರ್ಪಣ ಬುದ್ಧಿಯಲ್ಲಿ ಕರ್ಮ ಅನುಷ್ಠಾನ ಮಾಡುವುದು ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಯೋಗ ರೂಪತ್ವ ಅಭಾವೇ ಕೇವಲ ಸನ್ಯಾಸಸ್ತು, ಕೇವಲ ಜ್ಞಾನ ಅದರಿಂದ ಸುಮ್ಮನೆ ಎಲ್ಲ ಕರ್ಮ ಏನು ಕಾಮವನ್ನು ಬಿಡ್ಬಿಡ್ತೇನೆ ಕ್ರೋಧವನ್ನು ಬಿಡ್ಬಿಡ್ತೇನೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ದುಃಖಂ ಆತ್ಮೇವ ವಿಷ್ಣುರ್ಪಿತತ್ವಾದಿ ಯೋಗ ರೂಪತ್ವ ವಿನಾ ಕೇವಲ ಕರ್ಮ ತ್ಯಾಗ ನರಕ ಫಲಏವ ಇತಿ ಭಾವ. ಕೇವಲ ಕರ್ಮ ತ್ಯಾಗ ನರಕ ಫಲವೇ ಆಗಿದೆ ಅಂತಾದ್ರಿಂದ ಯೋಗಯುಕ್ತ ಮುನಿಹಿ ಬ್ರಹ್ಮ ನಚಿರೇಣ ಅಧಿಗಚ್ಚತಿ ಬೇಗ ಪಡೆಯುತ್ತಾನೆ. ಇನ್ನು ಮುಂದೆ ಹೇಳುತ್ತಾರೆ, ಯೋಗಯುಕ್ತ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವ ಭೂತ ಆತ್ಮ ಭೂತ ಆತ್ಮ. ಕೃಷ್ಣ ದೊಡ್ಡ ದೊಡ್ಡ ಶಬ್ದಗಳು ಹಾಕಿಬಿಡ್ತಾನೆ, ಸರ್ವ ಭೂತಾತ್ಮ ಭೂತಾತ್ಮ ಕುರುವನ್ನಪಿ ನಲಿಪ್ಯತೆ. ಎಲೆಯಲ್ಲಿ ಗಟ್ಟಿ ಮೈಸೂರು ಪಾಕ ಬಿದ್ದಿದೆ, ಒಳ್ಳೆ ರುಚಿಯಾಗಿದೆ, ತಿಂದವರು ಹೇಳ್ತಾ ಇದ್ದಾರೆ ಅದ್ಭುತವಾಗಿದೆ ರುಚಿ, ಆದರೆ ಗಟ್ಟಿ ಕೈಯಿಂದ ಮುರಳಿ ಬರ್ತಾ ಇಲ್ಲ, ಏನು ಮಾಡ್ತೀರಾ? ತಿಪ್ಪೆಯಲ್ಲಿ ಹಾಕೋದೇ ಅಲ್ವ. ಅದಕ್ಕಂದ್ರೂ ಪದಾರ್ಥ ಚೆನ್ನಾಗಿದ್ರೆ ಕುಟ್ಟೆ ಆಗಿ ತಿಂತೀವಿ, ಅದಕ್ಕೆ ಚಕ್ಕಲಿ ಮೊದಲಾದವರು ಹಲ್ಲಿಲ್ಲದವರು ಗುಟ್ಟಿ ಮತ್ತು ಪುಡಿ ಬಾಯಲ್ಲಿ ಹಾಕ್ಕೊಂಡಿದ್ದಾರೆ. ಯಾಕೆ ರುಚಿಯನ್ನು ಬಿಡಲಿಕ್ಕಾಗಲ್ಲ, ರುಚಿಯನ್ನು ಬಿಡಲಿಕ್ಕಾಗಲ್ಲ ಅಂತ. ಆದ್ದರಿಂದ ಎಲ್ಲಿ ಬಂದೆ ನಾನು, ಕೃಷ್ಣನ ಮಾತುಗಳು ಗಟ್ಟಿ ಚಕ್ಲಿಯಂತೆ ಅಥವಾ ಮೈಸೂರು ಪಾಕಿನಂತೆ, ಗಟ್ಟಿ ಮೈಸೂರು ಪಾಕಿನಂತೆ. ರುಚಿ ಬಹಳ ಚೆನ್ನಾಗಿದೆ, ಶಬ್ದಗಳು ಬಾಂಬ್ ಥರ ಗಟ್ಟಿಯಾಗಿ ಹಾಕ್ತಾನೆ. ಏನು ಮಾಡೋಣ, ಅದಕ್ಕೆ ಕಲ್ಲು ಕೊಡ್ತಾ ಇದ್ದಾನೆ. ಗುರುಗಳ ಅನುಗ್ರಹದ ಕಲ್ಲಿನಿಂದ ಪುಡಿ ಮಾಡಿ ಚೆನ್ನಾಗಿ ತಿನ್ನು, ನಂತರ ಗಟ್ಟಿಯಾದದ್ದನ್ನೇ ತಿನ್ನುವ ಶಕ್ತಿ ನಾನು ಕೊಡ್ತೇನೆ, ಹಾಗೆ ಹಾಗೆ ತಿನ್ನುವ ಶಕ್ತಿ ನಾನು ಕೊಡ್ತೇನೆ. ಸದ್ಯಕ್ಕಂತೂ ದೊಡ್ಡ ದೊಡ್ಡ ಶಬ್ದಗಳಿಂದ ಹೇಳ್ತಾ ಇದ್ದಾನೆ. ಸರ್ವ ಭೂತಾತ್ಮ ಭೂತಾತ್ಮ ಅಂದರು, ಏನಪ್ಪ ಇದು ಅಂದರೆ ಹೇಳ್ತಾ ಇದ್ದಾರೆ, ಅಪ್ಪ ಯೋಗಯುಕ್ತ ಅಂದರೆ ಕರ್ಮಯೋಗಯುಕ್ತ. ಭಗವಂತನ ಅರ್ಪಣ ಬುದ್ಧಿಯಿಂದ ಯಾರು ಕರ್ಮವನ್ನು ಮಾಡುತ್ತಾ ಬರ್ತಾರೋ ಅವರಿಗೇನು ಫಲ ಅಂದರೆ, ದೇವರು ಸಿಗ್ತಾನೆ ಅದು ಲಾಸ್ಟ್ ಫಲ, ಮೊದಲು ಫಲ ಯಾವುದು ಅಂದರೆ ವಿಶುದ್ಧಾತ್ಮ ವಿಶುದ್ಧ ಸ್ವಭಾವ ಅಂದರು. ಅದಕ್ಕಂದ್ರು ಇಂದ್ರಿಯಗಳನ್ನು ಗೆಲ್ಲಬೇಕಾದರೆ ಏನು ಮಾಡಬೇಕು ಅಂದರು. ಇಂದ್ರಿಯಗಳನ್ನು ಗೆಲ್ಲಬೇಕಾದ್ರೆ ಏನು ಮಾಡಬೇಕು ಅಂದರೆ ಸುಮ್ಮನೆ ಕೂತ್ಕೊಂಡು ಏ ನಂಗದು ಬೇಡ ಇದು ಬೇಡ ಅಂತ ಸುಮ್ಮನೆ ಕೂತಿರೋದಾ ಅಂದರೆ ಅದು ಇಂದ್ರಿಯಗಳನ್ನು ಗೆದ್ದಂತೆ ಅಲ್ಲ ಅಂದರು. ಮತ್ತಿನ್ನೇನು ಅಂದರೆ ಅವಾಗಂದ್ರು ಒಳಗಿನ ಟೆಕ್ನಾಲಜಿ ನೋಡ್ರಿ, ಫಿನಾಮಿನನ್ ನಮ್ಮ ಯಂತ್ರ ನಡೆಯುವ ರೀತಿ ನೋಡ್ರಿ, ತಕ್ಕಂತೆ ಸ್ಟೆಪ್ ತಗೊಂಡಪ್ಪ. ಅವಾಗಂದ್ರು ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇಲ್ಲದೆ ನಾನಾ ಕಡೆಗೆ ಹೋಗಲಿಕ್ಕೆ ಕಾರಣವೇನು? ನಮ್ಮ ಪಾಪ. ಇಂದ್ರಿಯಗಳನ್ನ ನಾನಾ ಕಡೆಗೆ ಕಳಿಸೋದು ಯಾರು? ದೇವತೆಗಳು. ಹೌದಾ? ಅವ್ರನ್ನ ಕೇಳಿದ್ವು, ಯಾಕ್ರೀ ಖುಷಿ ಬಂದಂತೆ ಎಲ್ಲೆಲ್ಲ ಕಳಿಸ್ತಾ ಇದ್ದೀರಾ ಅಂದರೆ, ನಿನ್ನ ಪಾಪ ಕೂತಿದೆ ಅದಕ್ಕೆ ಕಳಿಸ್ತಾ ಇದ್ದೀವಿ, ಮತ್ತೆ ಈ ಇಂದ್ರಿಯಗಳು ಬೇರೆ ಕಡೆಗೆ ಹೋಗದೆ ಇಲ್ಲೇ ಕೂತಿರ್ಬೇಕಾದ್ರೆ ಪಾಪ ಇಲ್ಲ ಅಂದಿದ್ರೆ ಹೋಗಲ್ಲ ಅಂದರು, ಪಾಪ ಇಲ್ಲದಿದ್ರೆ ಹೋಗಲ್ಲ ಅಂದರು. ಹಾಗಾದರೆ ನನ್ನ ಇಂದ್ರಿಯಗಳನ್ನು ನಾನಾ ಕಡೆಗೆ ದೂಡುವಂತ ಈ ಪಾಪ ಕಳ್ಕೋಬೇಕಾದ್ರೆ ಏನು ಮಾಡಲಿ ಅಂದರೆ, ಅವಾಗ ಹೇಳಿದರು ಕರ್ಮಾನುಷ್ಠಾನ ಮಾಡು, ಸೋಚಿತ ಕರ್ಮಗಳ ಆಚರಿಸುತ್ತ. ಕೃಷ್ಣ ಹೇಳ್ತಾನೆ, ನಿನಗೆ ನಾನು ವಿಧಾನ ಮಾಡಿದ ಕರ್ಮಾನುಷ್ಠಾನದಿಂದ ಮನಃಶುದ್ಧಿ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾರಾದರೆ ಕರ್ಮಯೋಗಯುಕ್ತ ವಿಶುದ್ಧ ಸ್ವಭಾವ, ಅಂತಃಕರಣ ಶುದ್ಧಿಯಾಗ್ತಾ ಬರುತ್ತೆ ಕರ್ಮಾನುಷ್ಠಾನದಿಂದ. ನಂತರ ನೋಡಿ, ಕರ್ಮಾನುಷ್ಠಾನದಿಂದ ಮನಸ್ಸು ಸಂತೋಷಕ್ಕಾಗುತ್ತೋ ಇಲ್ವೋ ನೋಡಿ. ಬೆಳಿಗ್ಗೆದ್ದು ಸ್ನಾನ ಮಾಡದೆ 10 ಗಂಟೆಗೆ 11 ಗಂಟೆಗೆ ನಾವು ಸ್ನಾನ ಮಾಡಿದರೆ ಆವಾಗ ನಮ್ಮ ಮೆಂಟಲ್ ಸ್ಟೇಟಸ್ ಹೇಗಿರುತ್ತೆ, ಬೆಳಿಗ್ಗೆದ್ದು ಸ್ನಾನ ಮಾಡಿದರೆ ನಮಗೆ ಎಷ್ಟು ಹಗೂರಾಗಿರುತ್ತೆ, ಖುಷಿಯಾಗಿರುತ್ತೆ. ಅದೇ 11 ಗಂಟೆವರೆಗಿದ್ದರೆ ಅದೇನೋ ದೊಡ್ಡ ಕಲ್ಲು ಕೂತಂತೆ ಇರುತ್ತೆ ಮೈಮೇಲೆ. ಹೌದಲ್ಲ, ಇಬ್ಬರಿಗೂ ಬಹಳ ವ್ಯತ್ಯಾಸ. ಕರ್ಮಾನುಷ್ಠಾನ ಮಾಡಿದರೆ ಆಗಾಗ್ಗೆ ಫಲ, ನಂತರ ವಿಸ್ತಾರವಾದ ಮನಃಶುದ್ಧಿ ರೂಪ ಫಲ ಬರುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ.